ವಿಷ್ಣು ಸಹಸ್ರ ನಾಮನ ಹೆಂಗಸರು ಹೇಳ್ಬೋದ?
ಇಲ್ಲಿ ಎಲ್ಲಿ ಯಾರು ಎಲ್ಲಿ ಮಾತಾಡ್ತಿರೋದು? ನೀವು ಕೇಳ್ತಿರ್ತೀರ ಇಂಥ ಪ್ರಶ್ನೆ? ಸರಿ ಸರ್,
ಇದು ಹೆಂಗಸರು ಕೇಳ್ಬೋದು ಸರಿ, ಹೇಳ್ಬೋದು
ಕೇಳ್ಬೋದು ಅನ್ನೋದ್ರ ಬಗ್ಗೆ ವಿವಾದ ಇಲ್ವೇ ಇಲ್ಲ. ಗೊತ್ತಾಯ್ತಾ? ವಿಷ್ಣು ಸಹಸ್ರನಾಮನ ಹೆಂಗಸರು ಅವು ಮಕ್ಕಳು ಇರ್ಕೊಡು ಎಲ್ಲರೂ ಕೇಳ್ಬೋದು, ಆ ಬಗ್ಗೆ ಯೋಚನೆ ಮಾಡೋ ಕಾರಣ ಇಲ್ಲ. ಆದರೆ ಮತ್ತೆ ಹೇಗಿದ್ರು ಕೇಳ್ಬೋದು ಅವರು. ಶುಚಿ ಕೇಳೋದು ಭಾರಿ ಒಳ್ಳೇದೇನೆ. ರೋಗಿ ಮರಗಿರ್ತಾನೆ ಅಂತ ತಿಳ್ಕೊಬೋಣ. ಪಾಪ ಹೇಳೋ ಸ್ಥಿತಿ ಇಲ್ಲ, ಶುದ್ಧರಾಗೋ ಚಾನ್ಸಸ್ಸು ಇಲ್ಲ. ಗೊತ್ತಾಯ್ತಾ? ಪಕ್ಕದಲ್ಲಿ ಕೂತ್ಕೊಂಡು ಯಾರು ಶುದ್ಧರಾಗಿ ಹೇಳಿದ್ರೆ ಇವ್ರು ಶುದ್ಧರಾಗಿ ಇರ್ಬೇಕು ಹೇಳೋರು. ಆ ಎಫೆಕ್ಟ್ ಅಲ್ಲಿ ಬಂದೇ ಬರುತ್ತೆ ಕೇಳಿದ್ರೆ. ಅದೆಲ್ಲ ಇದೆ. ಆದ್ರೆ ಹೆಂಗಸರು ಹೇಳಲೇಬಹುದಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ಬೋದಂತ ಸ್ಪಷ್ಟ ಆಧಾರ ಎಲ್ಲೂ ಸಿಗೋದಿಲ್ಲ. ಅರ್ಥ ಕೇಳ್ಬೋದರ ಸ್ಪಷ್ಟ ಆಧಾರ ಸಿಗೋ ಹಾಗೆ ಹೇಳ್ಬೋದು ಅನ್ನೋದಕ್ಕೆ ಆಧಾರ ಸಿಗೋದಿಲ್ಲ. ಗೊತ್ತಾಯ್ತಾ? ಅದು ಮಂತ್ರ ಸ್ತೋತ್ರ ಅಂತ ಕರೆದಾಗ ಅದನ್ನು ಹೇಳೋ ಪದ್ಧತಿ ನಮ್ಮಲ್ಲಿಲ್ಲ. ಆದ್ರಿಂದ ಒಬ್ಬ ಕೇಳೋದಕ್ಕೆ ಪರ್ಮಿಷನ್ ಕೊಟ್ಟಾಗ ಹೇಳೋದಕ್ಕೆ ಕೊಟ್ಟಿಲ್ಲ. ಆದರೆ ಒಂದು ಪರ್ಮಿಷನ್ ಕೊಡ್ತಾರೆ, ಏನು ಅಂದರೆ ಇಡೀ ವಿಷ್ಣು ಸಹಸ್ರ ಹೇಳೋದಕ್ಕೆ ಚಾನ್ಸ್ ಇಲ್ಲದೆ ಹೋದರೂ ಪರವಾಗಿಲ್ಲ, ನೀವು ಎಷ್ಟು ಬರುತ್ತೋ ಕೇಳಿ ಕೇಳಿ ಬರುತ್ತಲ್ಲ ಅದು ಹೇಳ್ಬೋದು. ಪುಸ್ತಕ ನೋಡಿ ಕಲ್ತು ಹೇಳಬಾರ್ದು. ಗೊತ್ತಾಯ್ತಾ? ಕೇಳಿ ಕೇಳಿ ಎಷ್ಟು ಬರುತ್ತಲ್ಲ ಅಷ್ಟು ಹೇಳಿದ್ರೆ ತಪ್ಪಲ್ಲ. ಗೊತ್ತಾಯ್ತಾ? ನಾಲ್ಕು ಲೈನ್ ಮೊದಲು ಸಾಕು ನಿಮಗೆ, ಒಳ್ಳೆ ಸಿದ್ಧಿ ಕೊಡು.
ನಾಮಾವಳಿ ರೂಪದಲ್ಲೂ ಹೇಳ್ಬಾರ್ದು.
ನಾಮಾವಳಿ ರೂಪದಲ್ಲಿ ಇದು ಇಷ್ಟು ಹೇಳು. ವಿಶ್ವ ವಿಷ್ಣು ವಶಕ್ ಅರ್ಥ ಹೇಳ್ಬೋದು. ವಿಶ್ವ ಇರುವ ವಿಷಕ್ ಆ ಥರ ಅಲ್ಲ. ವಿಶ್ವ ವಿಷ್ಣು ವಶತ್ಕಾರ ಆ ರೀತಿ ಎಷ್ಟು, ಅದಕ್ಕೇನು ಜ್ಞಾನೇ ಇಲ್ಲ. ಹೇಳ್ಬೋದು. ಗೊತ್ತಾಯ್ತಾ? ಸ್ತೋತ್ರ ರೂಪ ಹೇಳೋದು ಬೇರೆ, ನಾಮಾವಳಿ ಹೇಳೋದು ಬೇರೆ, ಬರೀ ನಾಮೋಚ್ಚಾರಣೆ ಬೇರೆ. ಬರೀ ನಾಮೋಚ್ಚಾರಣೆಗೆ ಯಾರಿಗೂ ಜ್ಞಾನ ಇಲ್ಲ. ಅರ್ಥ ಆಯ್ತಾ? ಅದನ್ನು ಹೇಳ್ಬೋದು, ಅಷ್ಟೇ ಎಲ್ಲರೂ ಮಾಡ್ಬೋದು, ಅದು ತಪ್ಪಲ್ಲ. ಈಗ ಉದಾಹರಣೆಗೆ ಗಂಡಸ ಆಚರಣೆ ಮಾಡಬೇಕಾದ್ರೆ ಕೇಶವ ಏನಲ್ಲ ಹೇಳಿ, ಅವ್ರು ಹಾಗಲ್ಲ, ಕೇಶವ ನಾರಾಯಣ ಮಾಧವ ಗೋವಿಂದ ಅಂತೇನೆ ಆ ರೀತಿ ಹೇಳ್ತಾರೆ. ಆ ರೀತಿ ಹೇಳಿದ್ರೆ ತಪ್ಪಲ್ಲ. ಅದನ್ನು ಮಾಡ್ಬೋದು.
ಸೊ ಇದು ಹೇಳಬಾರ್ದು ಅಂತ ಹೇಳಿ,
ಯಾವ ರೀತಿ ಹೇಳಬಾರ್ದು, ಯಾವ ರೀತಿ ಸ್ತೋತ್ರ ಏನಿದೆಯಲ್ಲ ಆ ರೀತಿ ಹೇಳಲೇಬೇಕು. ಅವ್ರು ಯಾತಕ್ಕೆ ನಾನು ಹೇಳ್ತಾ ಇಲ್ಲ ಅಂದ್ರೆ ಅದಕ್ಕೆ ಆಧಾರ ಬೇಕು ಹೇಳ್ಬೇಕಾದ್ರೆ. ಸುಮ್ಮನೆ ಹೇಳೋದು ದೊಡ್ಡದಲ್ಲ, ಹೇಳ್ಬೋದು ಹೇಳ್ಬೋದು, ಬಟ್ ಅದು ಫಲ ಕೊಡ್ಬೇಕಾದ್ರೆ ಏನಾಗಿರ್ಬೇಕು ಅಂದ್ರೆ ಅಲ್ಲಿ ಅಲೋ ಮಾಡಿರ್ಬೇಕು ಅವರು. ಅಂಥದ್ದು ಯಾವುದು ಸಿಗೋದಿಲ್ಲ. ಗೊತ್ತಾಯ್ತು? ಯಾವುದು ಸಿಗೋದಿಲ್ಲ. ಮತ್ತೆ ಪರಂಪರೆಯಲ್ಲಿ ಆ ರೀತಿ ಹೇಳೋ ಪದ್ಧತಿ ಬಂದಿಲ್ಲ. ಆದ್ರಿಂದನೇ ಅದು ಈ ರೀತಿ ಹೇಳೋದು ಉತ್ತಮ ಪಕ್ಷ ಆ ರೀತಿ ಮಾಡೋದಕ್ಕಿಂತ.
ಅದಕ್ಕೆ ಇದು ಯಾವ ದಿಕ್ಕನ್ನ ನೋಡ್ಕೊಂಡು ಹೇಳ್ಬೇಕಿದು
ಇದಕ್ಕೆ ಅಂದ್ರೆ
ಯಾವ ಡೈರೆಕ್ಟ್
ಯಾವುದೇ ಒಂದು ಸ್ತೋತ್ರ ಮಂತ್ರ ಜಪಕ್ಕೆಲ್ಲ ಪೂರ್ವ ದಿಕ್ಕು ಶ್ರೇಷ್ಠ, ಉತ್ತರ ದಿಕ್ಕು ಶ್ರೇಷ್ಠ, ಈಶಾನ್ಯ ದಿಕ್ಕು ಶ್ರೇಷ್ಠ, ಮೂರು ದಿಕ್ಕು ತುಂಬಾ ಶ್ರೇಷ್ಠ, ಉಳಿದ ದಿಕ್ಕಿಗೆ ಶ್ರೇಷ್ಠ ಹೇಳಿ ಹೇಳ್ಬಾರ್ದು. ಗೊತ್ತಾಯ್ತಾ? ಮೂರು ದಿಕ್ಕುಗಳು ಯಾವ್ದು ಬೇಕಾದ್ರೂ ಮೂರಲ್ಲಿ ಆಪ್ಷನ್.
ಆಮೇಲೆ ತುಂಬಾ ಜನ ಇದು ಸಾಯಂಕಾಲ ಹೇಳ್ಬೇಕು ಅಂತ ಹೇಳ್ತಾರೆ. ನೀವು
ತಪ್ಪು ತಪ್ಪು ತಪ್ಪು, ಯಾವಾಗ ಬೇಕಾದ್ರೆ ಬೆಳಿಗ್ಗೆ ಹೇಳೋದು ಸಾಯಂಕಾಲ ಹೇಳ್ಬೋದು. ಆದಷ್ಟು ಆಹಾರ ತಗೊಳ್ಳದಿದ್ದ ಕಾಲಕ್ಕೆ ಹೇಳಿದ್ರೆ ಹೆಚ್ಚು ಫಲ ಕೊಡುತ್ತೆ. ಗೊತ್ತಾಯ್ತಾ? ಸೊ ಬೆಳಿಗ್ಗೆ ಹೇಳೋ ಉತ್ತಮ ಪಕ್ಷ, ಏನು ಕಂಪೇರ್ ಮಾಡಿದರೆ ಸಾಯಂಕಾಲ ಬೆಳಿಗ್ಗೆ ಹೇಳೋದು ಶ್ರೇಷ್ಠ. ಇದು ಆಗ ಎರಡೊತ್ತು ಹೇಳ್ತೀವೋ ಇನ್ನೂ ಒಳ್ಳೇದು, ಎರಡೊತ್ತು ಹೇಳೋದಾದ್ರೆ ಇನ್ನೂ ಶ್ರೇಷ್ಠ, ಅದಕ್ಕೆ ನಿರ್ಬಂಧನೆ ಬರೋದಿಲ್ಲ. ಆದ್ರೆ ಒಂದ್ಸರ್ತಿ ಹೇಳೋದಾದ್ರೆ ಬೆಳಿಗ್ಗೆ ಹೇಳೋದು ಟ್ರೈ ಮಾಡೋದು ಉತ್ತಮ ಪಕ್ಷ.
ಆಮೇಲೆ ಅದು ಬರೀ ವಿಶ್ವಮಿಂದ ಹಿಡಿದು ಕೊನೆಯದು 108ನೇದು ಇದೆಯಲ್ಲ,
ಏನ
ಅದು
ಯಾವ್ದ
ಅದು 107 ಮಾತ್ರ ಹೇಳ್ಬೋದಾ? ಅಲ್ಲ, ಕಂಪ್ಲೀಟ್ ಆಗಿ ಹೇಳ್ಬೇಕಾ?
ಪೂರ್ತಿ ಹೇಳೋದು ಉತ್ತಮ ಪಕ್ಷ. ಆಗದೆ ಹೋದ್ರೆ ಬರೀ 100 ಅಷ್ಟು ಹೇಳಿದ್ರು ಪರವಾಗಿಲ್ಲ. ವಿಶ್ವಮಿಶ್ರ ಶುರು ಮಾಡಿಬಿಟ್ಟು ಸರ್ವ ಪ್ರಾಣ ಹೇಳಿದ್ರು ಪರವಾಗಿಲ್ಲ, ಏನು ತಪ್ಪಲ್ಲ, ಹೇಳ್ಬೋದು ಆ ರೀತಿನ ಹೇಳ್ಬೋದು.
ಥ್ಯಾಂಕ್ ಯು.
ಆಮೇಲೆ
ನಮಸ್ಕಾರ. ನೇರವಾಗಿ ವಿಷ್ಣು ಸಹಸ್ರ ನಾಮದ ಬಗ್ಗೆ ಪ್ರಶ್ನೆ ಅಲ್ಲ, ನೀವು ಬೃಹತಿ ಸಹಸ್ರ ಹೇಳ್ಬೇಕಾದ್ರೆ ವೃತ್ರಾಸುರನ ಘಟನೆಯನ್ನ ಹೇಳಿದ್ರಿ, ಆ ಕುರಿತಾಗಿ ವೇದದ ಬಗ್ಗೆ ಪ್ರಶ್ನೆ. ನಂದು ಪ್ರಶ್ನೆ ಏನಂತ ಹೇಳಿದ್ರೆ, ವೇದಗಳು ಅಪೌರುಷೀಯ ಮತ್ತೆ ಅದರ ಲಕ್ಷಣ ಅನಾದಿ, ಅನಾದಿತ್ವ ವೇದಗಳಿಗಿದೆ. ಆದ್ರೆ ವೇದಗಳಲ್ಲಿ ಇತಿಹಾಸದ ಘಟನೆಗಳನ್ನ ಹೇಳಿದಾಗ, ಯಾವುದೋ ಒಂದು ಕಾಲಘಟ್ಟದಲ್ಲಿ ನಡೆದಂತ ಘಟನೆಯನ್ನ ಹೇಳಿದಾಗ ವೇದಕ್ಕೆ ನಿತ್ಯತ್ವ ಭಂಗ ಬರಲಿಲ್ವಾ? ಈಗ ವೃತ್ತಾಸುರನ ಹೇಳಿದ್ರೆ ಈ ನಿತ್ಯತ್ವ ಮತ್ತೆ ಈ ಒಂದು ಇತಿಹಾಸದ ಘಟನೆ ವೇದದಲ್ಲಿ ಬರೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಮ್ಮ ನಿತ್ಯತ್ವ ಭಂಗ ಬರದೆ ನಾವು ಹೇಗೆ?
ಅದಕ್ಕೆ ಅವ್ರ ಪ್ರಶ್ನೆ ಏನ್ ಗೊತ್ತಾಯ್ತಾ? ಮುಖ್ಯವಾಗಿ ವಿಶ್ವಾಮಿತ್ರರು ಹೇಳಿದ್ರು, ಇಂದ್ರ ಇವರು ಕೇಳಿದ್ರು, ಒಂದು ಘಟ್ಟದಲ್ಲಿ ನಡೀತು ಅಂತ ಹೇಳಿದ ಮೇಲೆ ಇದು ಹಿಸ್ಟಾರಿಕಲ್ ಇವೆಂಟ್ ಅದಾಗಾಯ್ತು. ಹಿಸ್ಟಾರಿಕಲ್ ಇವೆಂಟ್ ಅಂದ ಮೇಲೆ ಇದು ಒಂದ್ಸತ್ ನಡೆದಿದ್ದಷ್ಟೇನೆ. ಹೌದಾನೆ? ವೇದಗಳು ಏನವೋ ನಿತ್ಯವಾಗಿರತಕ್ಕಂಥ ಅಪೌರುಷೇಯ ಗ್ರಂಥಗಳು. ನಿತ್ಯವಾದ ಅಪೌರುಷೇಯ ಗ್ರಂಥದಲ್ಲಿ ಇದ್ರ ಉಲ್ಲೇಖ ಹೇಗೆ ಬಂತು ಅಂತ ಒಂದು ಪ್ರಶ್ನೆ. ಗೊತ್ತಾಯ್ತಾ? ಇದು ಬಂದರೆ ಹಿಸ್ಟಾರಿಕಲ್ ಇವೆಂಟ್ ಬಂತು ಅಂದರೆ ಅಪೌರುಷೇಯ ಅಲ್ಲ ಅಂತ ಹೇಳಬೇಕು ಒಂದು, ಅಥವಾ ಅಪೌರುಷೇಯ ಅದು ಒಪ್ಪಿಕೊಂಡ್ರೆ ಇದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ಒಂದು ಅಂತ ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಉತ್ತರ ಶಾತ ಕೊಟ್ಬಿಟ್ಟಿದ್ದಾರೆ, ಅಲ್ಲೇ ಉತ್ತರ ಕೊಡ್ತಾರೆ. ಏನು ಅಂದರೆ ಈ ಇಂದ್ರ ವಿಶ್ವಾಮಿತ್ರ ಅಂತಕ್ಕಂಥ ವ್ಯಕ್ತಿಗಳಲ್ಲ ಅವರು, ಅದು ಯಾವ ಕಾಲಕ್ಕೆ ಇರತಕ್ಕಂಥ ಪೋಸ್ಟ್ಗಳು. ಎಲ್ಲ ಕಾಲಕ್ಕೂ ರೊಟೇಟ್ ಆಗ್ತಾರೆ ಇರುತ್ತೆ. ಅದು ಪ್ರವಾಹ ಅಂತ ಕರಿತೀವಲ್ಲ, ಗಂಗೋದಕ ಸ್ನಾನ ಮಾಡ್ತೀವಿ ಮತ್ತೆ ಪ್ರವಾಹ ಬರ್ತಾನೆ ಇರುತ್ತೆ ಹಾಗೆ. ಅದಕ್ಕೆ ಪ್ರತಿ ಇದ್ರಲ್ಲಿ ಧಾತ ಯಥಾಪೂರ್ವ ಕಲ್ಪಯ್ಯ, ನಾವು ನಿತ್ಯ ಹೇಳ್ತೇವೆ ಅಗಮಿಷ್ಣ ಸುತ್ತದೊಳಗೆ ಜಗತ್ತು ಲಿಂಕ್ ಅದು ಹಾಗೆ ಸೃಷ್ಟಿ ಆಗ್ತಾನೆ ಇರ್ತಾದ್ರಿಂದ ವಿಶ್ವಾಮಿತ್ರರು ಎಲ್ಲ ಕಲ್ಪದಲ್ಲೂ ಇರ್ತಾರೆ, ಅದು ಇಂದ್ರದೇವರು ಎಲ್ಲ ಕಲ್ಪದಲ್ಲೂ ಇರ್ತಾರೆ. ಪ್ರೀತಿ ಹೇಳೋದು ಎಲ್ಲ ಕಲ್ಪದಲ್ಲಿ ನಡೆಯುತ್ತಾದ್ರಿಂದಾಗಿನೇ ನಿತ್ಯವಾದಂಥ ಈವೆಂಟ್ ಆದ್ದರಿಂದ ನಿತ್ಯ ವೇದದಲ್ಲಿ ಬರೋದು. ಇದೊಂದು ಯಾವುದೋ ಒಂದು ಟೆಂಪರರಿ ಈವೆಂಟ್ ಆಗಿರೋ ಬರೋಣ ಸಿಟಿ ಇರ್ತಿರ್ಲಿಲ್ಲ, ಅದೇ ಅದು ತೀರ್ಥ ಜೈತೀರ್ಥರಂತವ್ರು ಕೊಟ್ಟ ಉತ್ತರ ಅದೇನೆ, ಗೊತ್ತಾಯ್ತಾ? ಅದನ್ನು ಬೇರೆಯವರು ಕೂಡ ಒಪ್ಪೇ ಒಪ್ತಾರೆ, ಬೇರೆ ಮತ್ತು ವೇದ ಅಪೌರುಷೇ ಅಂತ ಯಾರು ಒಪ್ತಾರೆ ಅವರೆಲ್ಲ ಕಾನ್ಸೆಪ್ಟ್ ಒಪ್ತಾರೆ. ಅದಕ್ಕೆ ವೇದನೆ ಆಧಾರ, ಯಥಾಪೂರ್ವ ಮಕಲ್ಪ ಅನ್ನೋ ವೇದನೆ ಆಧಾರ. ಹಾ, ಆಮೇಲೆ
ನಂದು ಒಂದೇ ಪ್ರಶ್ನೆ, ಈ ಪುಸ್ತಕದಲ್ಲಿ ಶ್ರೀ ಮಹಾವಿಷ್ಣು ಪೀರ್ಥೆ ಸಹಸ್ರನಾಮ ಜಪೆ ವಿನಿಯೋಗ ಅಂತ ಕೆಲವು ಪುಸ್ತಕ ಇದೆ, ಕೆಲವು ಪುಸ್ತಕದಲ್ಲಿ ಶ್ರೀ ಮಹಾವಿಷ್ಣು ಪೀರ್ಥೆ ಸಹಸ್ರನಾಮ ಪಾರಾಯಣ ವಿನಿಯೋಗ ಅಂತ ಇದೆ,
ಯಾವುದು ಸರಿ? ಸರಿಯಾಗಿ ಕೇಳಿಲ್ಲ, ಹೇಳಿದ ಸತ್ಯ ಹೇಳಿ.
ಅಲ್ಲ, ಈ ಇದರಲ್ಲಿ ಅಸ್ಯ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಂತ್ರಸ್ಯ ಅದು ಓದ್ತೀವಲ್ಲ, ಕಡೆಗೆ ಶ್ರೀ ಮಹಾವಿಷ್ಣು ಪೀರ್ಥೆ ಸಹಸ್ರನಾಮ ಜಪೆ ವಿನಿಯೋಗ ಅಂತ ಕೆಲವು ಪುಸ್ತಕದಲ್ಲಿ ಇದೆ.
ಸರಿ,
ಶ್ರೀ ಮಹಾವಿಷ್ಣು ಪೀಠತ್ತೆ ಸಹಸ್ರನಾಮ ಪಾರಾಯಣ ವಿನಿಯೋಗ ಅಂತ ಇದೆ.
ಕರೆಕ್ಟ್.
ಅಲ್ಲಿ ಪಾರಾಯಣ ವ್ಯತ್ಯಾಸ ಯಾಕೆ?
ವ್ಯತ್ಯಾಸ ಇದೆ, ಯಾಕೆಂದ್ರೆ ಜಪ ಮಾಡೋದು ಬೇರೆ, ಪಾರಾಯಣ ಮಾಡೋದು ಬೇರೆ. ಪಾರಾಯಣ ಮಾಡೋದು ಅಂದ್ರೆ ಏನು? ವಿಶ್ವವಿಷ್ಣು ಷಟ್ಕಾರ ಹೇಳಿಕೊಂಡು ಅದೇ ಪಾರಾಯಣ. ಜಪ ಹಾಗಲ್ಲ, ಅದಕ್ಕೆ ಅಂಗನ್ಯಾಸ ಅಂತ ಮಾಡಬೇಕು. ಗಾಯತ್ರಿ ಜಪ ಮಾಡೋಕಾರ ಗೊತ್ತಲ್ಲ, ಅಂಗನ್ಯಾಸ ಕರನ್ಯಾಸ ಧ್ಯಾನ ಶ್ಲೋಕ, ಆಮೇಲೆ ಇದನ್ನ ಹೇಳಿ ಮತ್ತೆ ಅಂಗನ್ಯಾಸ ಕರನ್ಯಾಸ ಎಲ್ಲ ಮಾಡಿಬಿಟ್ಟು ಕೃಷ್ಣಾರ್ಪಣ ಅಂತ ಕೊಡೋದು, ಆಮೇಲೆ ತರ್ಪಣ ಅಂತ ಕೊಡ್ಬೇಕು. ಅದಕ್ಕೆ ಇಷ್ಟೆಲ್ಲ ಮಾಡಿದ್ರೆ ಜಪ ಆಗೋದಿಲ್ಲ, ಜಪ ಆಗೋದಿಲ್ಲ. ಪಾರಾಯಣ ಹಾಗಲ್ಲ, ಸುಮ್ಮನೆ ಸ್ತೋತ್ರ ಹೇಳಿದ್ರೆ ಪಾರಾಯಣ ಆಗಿಬಿಡ. ಅದಕ್ಕೆ ಎರಡ ಯಾತಕ್ಕೆ ಹಾಕಿದ್ದಾರೆ ಅಂದ್ರೆ ಜಪ ಮಾಡೋರು ಆ ಭಾಗ ಅದನ್ನ ಹೇಳಬೇಕು, ಪಾರಾಯಣ ಮಾಡೋದು ಇದನ್ನ ಹೇಳಬೇಕು. ಗೊತ್ತಾಯ್ತಾ? ಪಾರಾಯಣ ವಿನಿಯೋಗ ಅಂತ ಹೇಳಿದಾಗ ಬರೀ ಪಾರಾಯಣ ಮಾಡೋದು, ಜಪೆ ವಿನಿಯೋಗದ ಆ ಟೆಕ್ನಿಕಲಿ ಅರ್ಥ ಡಿಫ್ರೆನ್ಸ್ ಇದೆ ಎರಡಕ್ಕೂ, ಅದಕ್ಕೆ ಹಾಕಿದ್ದಾರೆ ಅಷ್ಟೇ. ಹಾ,
ನಮಸ್ಕಾರ. ಇದು ದೇವರಿಗೆ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಅಂತ ಹೇಳ್ತಾರೆ.
ಹೌದು,
ಈ ಗುಣ ಮತ್ತೆ ಗಣ ಎರಡು ಹೇಳ್ತಾರೆ, ಆಮೇಲೆ ಅನಂತ ಅಂತ ಒಂದ್ಸತಿ ಹೇಳದ್ಮೇಲೆ ಸಾಕಲ್ಲ, ಮತ್ತೆ ಅನಂತ ಅಂತ ಹೇಳೋದ್ರಲ್ಲಿ ಏನ್ ವೈಶಿಷ್ಟ್ಯತೆ ಇದೆ? ಅದೊಂದು ಪ್ರಶ್ನೆ. ಆಮೇಲೆ ಇನ್ನೊಂದು, ಅನಂತಾಗು ಮತ್ತೆ ಸರ್ವಾಗು ಏನಾದ್ರು ಡಿಫ್ರೆನ್ಸಸ್ ಇದೆಯಾ? ಆ ಎರಡು ಪದಕ್ಕೆ ಏನಾದ್ರು ಡಿಫ್ರೆನ್ಸಸ್ ಇದೆಯಾ ಅಥವಾ ಏನು ಇಲ್ವಾ? ಅನಂತ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಸರ್ವ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬೇಕು?
ಆಮೇಲೆ
ಆಮೇಲೆ ಇದು ಇದು ವಿಷ್ಣು ಸಹಸ್ರಂ ನಿರಂತರ ಶತಾರ್ಥಕಂ ಅಂತ ಹೇಳಿದ್ರಲ್ಲ, ಶತಾರ್ಥಕಂ ಅಂತ ಒಂದು ಪದಕ್ಕೆ ನೂರರ್ಥ ಅಂತ ಹೇಳಿದ್ರು.
ಹೌದು,
ಅಲ್ಲಿ ಲೆಕ್ಕ ಮಾಡಿದ್ರೆ ಒಂದ್ ಲಕ್ಷ ಬಂದ್ಬಿಡುತ್ತೆ.
ಎಷ್ಟಾಗುತ್ತೆ?
ಒಂದ್ ಲಕ್ಷ
ಜಾಸ್ತಿ ಆಗುತ್ತೆ, ಲಕ್ಷ ಅಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಸಾವಿರಕ್ಕೆ
ಸಾವಿರಕ್ಕೆ
ಒಂದೊಂದಕ್ಕೆ ನೂರು, ಸಾವಿರಕ್ಕಿಂಟು ನೂರು ಅಲ್ಲ. ಗೊತ್ತಾಯ್ತಾ? ಸಾವಿರ ಒಂದೊಂದಕ್ಕೆ ನೂರು ಮಾಡ್ಬೇಕು, ಎಷ್ಟಾಯ್ತು ಅಲ್ಲಿಗೆ?
ಒಂದ್ ಕೋಟಿ.
ಗೊತ್ತಾಯ್ತಾ? ಲಕ್ಷ ಆಗಲಿ, ಜಾಸ್ತಿ ಆಯ್ತು. ಏನಾಯ್ತು ಈಗ?
ಆತರ ಆದ್ರೆ ಒಂದ್ ಕೋಟಿ ಲೆಕ್ಕ ಬಂತಲ್ಲ, ಅದು ಅನಂತ
ಒಳ್ಳೇದಾಯ್ತಲ್ಲ,
ಅನಂತ ಗುಣ್ಯ.
ಅದಕ್ಕೆ ಸಹಸ್ರ ಕೋಟಿ ಯುಗಧಾರಿಣೇರಮ ಅಂತ ಹೇಳಿತ್ತು, ಸಹಸ್ರ ಕೋಟಿ ಯುಗಧಾರಿಣೇರಮ ಅಂತ ಹೇಳಿದ್ರಿಂದ ಅರ್ಥದಲ್ಲಿ ಅಷ್ಟು ದೊಡ್ಡದಾಗಿಬಿಡುತ್ತೆ. ಸಾವಿರ ನಾಮ ಇದ್ರು ಕೂಡ ಅರ್ಥ ತಗೊಂಡಾಗ ಎತ್ತಾಯ್ತದ ಕೋಟಿ ಗಟ್ಟಲೆ ಅರ್ಥ ಆಗೋಯ್ತು, ತಿಳಿತಾ ಈಗ? ಅದಕ್ಕೆ ಮಹತ್ವ ಸರಿನೇ, ಅದೇನು ತಪ್ಪಲ್ಲ, ಆದ್ರೆ ಹೆಚ್ಚು ಆಗಬಾರ್ದು ಅಂತ ನಿಮ್ಮ ಅಭಿಪ್ರಾಯ ಅದಕ್ಕೆ?
ಅಲ್ಲ,
ಆಗುತ್ತೆ, ಯಾಕಂದ್ರೆ ದೇವರ ವೈಭವ ಅದು. ಗೊತ್ತಾಯ್ತಾ? ಯಾವಾಗಲೂ ದೊಡ್ಡವರಿಗೆ
ಸಹಸ್ರ ಅನ್ನೋದಕ್ಕೆಲ್ಲ ಅರ್ಥ ಕಡೆ ಅಷ್ಟೋ ಕಡೆ ಹೇಳ್ಬೇಕಾದ್ರೆ ಅನಂತ ಅಂತಾನೆ ಅರ್ಥ ಮಾಡ್ಬೇಕು ಅಂತ.
ಹೌದು, ಸಹಸ್ರ ಅನಂತ ಅಲ್ಲಿ ಕಾಂಟೆಸ್ಟ್ ಉಂಡು ಅರ್ಥ ಮಾಡ್ಕೋದು. ಮತ್ತೆ ಅದು ಕೆಲವು ಪದಗಳಿದೆ ಅದಕ್ಕೆ ಹೆಚ್ಚು ಅಂತ ಅಷ್ಟೇ ಅರ್ಥ. ನೂರಾ ಜನ ಸೇರಿದ್ರು ಅಂದ್ರೆ ಆಕ್ಚುಯಲ್ 100+6 ಅಂತ ಅರ್ಥ ಅಲ್ಲ, ಮೆನಿ ಅಂತ ಅಷ್ಟೇ ಅರ್ಥ. ಥೌಸಂಡ್ಸ್ ಅಂದ್ಬಿಡ್ತಾರೆ. ಎರಡು ಮೂರು ಯಾವುದು ಹೇಳಿದ್ರು? ಎಷ್ಟು ಜನ ಸೇರಿದ್ರು? 2,000 ಜನ ಸೇರಿದ್ರು. 2,000 ತಮಾಷೆ ಅಲ್ಲ, 2,000-3,000 ಮೆನಿ ಅಂತ ಅಷ್ಟೇ ಅರ್ಥ. ತುಂಬಾ ಜನ ಸೇರಿದ್ರು ಅಂತ ಹೇಳೋದಕ್ಕೆ 2,000-3,000 ಆಗಲ್ಲ ಹೇಳ್ತಿರ್ತಾರೆ. ಮೆನಿ ಎಂಬ ಅರ್ಥ ಒಂದು, ಅವತ್ತೇ ರೀತಿ ಆಕ್ಚುಯಲ್ ನಂಬರ್ ಬೇರೆ. ನೂರು ಅಂದ್ರೆ ನೂರೇ, ಇಲ್ಲಿ ಸ್ಟೂಡೆಂಟ್ಸ್ ಎಷ್ಟಿದ್ರೆ 1,000 ಜನ ಇದ್ದ ಹಾಗೆಲ್ಲ ಹೇಳಿದ್ರೆ ಗಾಂಡ್ಸ್ ಕೊಡಲ್ಲ ಯಾರು ಕೂಡ. ಏನ್ ಕೊಡ್ಬೇಕಲ್ಲಿ? ಕರೆಕ್ಟ್ ನಂಬರ್ನೇ ಕೊಡ್ಬೇಕು. ಬಟ್ ಕೆಲವು ಕಡೆಗೆ 1,000, 100 ಅಂತ ಹೇಳ್ಬಿಡ್ತೇವೆ, ಅದು ಸುಮ್ಮನೆ ರಫ್ಲಿ ಮೆನಿ ಅಂತ ಅಷ್ಟೇ ಅರ್ಥ. ಇಲ್ಲಿ ಹಾಗಲ್ಲ, ಶಾಸ್ತ್ರದೊಳಗೆಲ್ಲ ಕೂಡ ಎಲ್ಲಿ ದೇವರಿಗೆ 100 ಅಂದ್ರೂ 1,000 ಅಂತಾನೆ ಅರ್ಥ, 1,000 ಅಂದ್ರೂ ಕೋಟಿ ಅಂತಾನೆ ಅರ್ಥ, ಕೋಟಿ ಅನಂತ ಅಂತಾನೆ ಅರ್ಥ. ಅದಕ್ಕೊಂದು ಮಾತು ಹೇಳ್ತಾರೆ, ದೊಡ್ಡವ್ರ ಬಗ್ಗೆ ಅರ್ಥ ಮಾಡ್ಬೇಕಾದ್ರೆ ಒಂದು ಪದಕ್ಕೆ ಜಾಸ್ತಿ ಜಾಸ್ತಿ ಅರ್ಥ ಮಾಡ್ತಾ ಹೋಗ್ಬೇಕು, ಚಿಕ್ಕವ್ರ ಬಗ್ಗೆ ಮಾಡ್ಬೇಕಾದ್ರೆ ಕಡಿಮೆ 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 ಮಾಡ್ಬೇಕು. ಗೊತ್ತಾಯ್ತಾ? ಉದಾಹರಣೆಗೆ ಯಾರೋ ಕೊಟ್ಟರು ಕೊಟ್ಟಿದ್ದು ಸಾಮಾನ್ಯ ಸಾಮಾನ್ಯನ ಕೊಟ್ಟಿದ್ದೀಶ ಅಂತ ಕರೆದ್ರೆ ಸ್ವಲ್ಪ ದುಡ್ಡು ಬಂದಿದೆ, ಜಾಸ್ತಿ ಶ್ರೀಮಂತ ಅಂತ ಅಷ್ಟೇ ಅರ್ಥ. ಕೊಟ್ಟೆ ಮಿಲಿಯನೇರ್ ಕೊಟ್ಟಿದ್ದ ಕರೆ ಏನಾಗುತ್ತೆ? ಕಡಿಮೆ ಹೇಳಿದ ಲೆಕ್ಕ. ದೇವ್ರನ್ನ ಕುಬೇರ ಅಂದ್ರೆ ಬೈದ ಲೆಕ್ಕ. ದೇವ್ರನ್ನ ದೇವ್ರನ್ನ ಕುಬೇರ ಅಂದ್ರೆ ಹೊತ್ತಾನೆ, ಲಕ್ಷ್ಮೀಪತಿ ಕುಬೇರ ಅಂದ್ರೆ ಕಡಿಮೆ ಮಾಡಿದಾಗಲಿಲ್ವಾ? ಇನ್ನು ಸಾಮಾನ್ಯರು ಕುಬೇರ ಅಂದ್ರೆ ಅದು ಎಕ್ಸಾಗ್ರೇಷನ್, ಕುಬೇರನ ಸಕ್ತಿಲ್ಲ. ಅದೇನಂತಾರೆ, ಪೈಟಿಕ ಹೇಳೋದಷ್ಟೇ. ಕಾವ್ಯಮಯವಾದ ಬೇರೆ, ಫ್ಯಾಕ್ಚುಯಲ್ ಬೇರೆ. ದೇವರಿಗೆ ಹೇಳಿದ ಫ್ಯಾಕ್ಚುಯಲ್, ದೊಡ್ಡವ್ರಿಗೆ ಹೇಳಿದ ಫ್ಯಾಕ್ಚುಯಲ್, ಚಿಕ್ಕವ್ರು ಹೇಳಿದಾಗ ಎಕ್ಸಾಗ್ರೇಷನ್ ಅಷ್ಟೇ. ಹಾ,
ಇದು ಅನಂತ ಅನಂತ
ಹೇಳ್ತೇನೆ ಹೇಳ್ತೇನೆ. ಅದು ಬೇರೆ ಪ್ರಶ್ನೆ ಏನು ಅಂದ್ರೆ, ಅನಂತಕ್ಕೆ ಕೂಡ ಪರಿಪೂರ್ಣ ದೇವರನ್ನು ಒಪ್ಕೋತೇವೆ, ಅನಂತ ಅನಂತ ಅಂತ ಎರಡು ಸತ್ಯ ಹೇಳ್ತೇವೆ, ಅದಕ್ಕೆ ಅಂತ ಪ್ರಶ್ನೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂದ್ರೆ ಸಾಕಾಗ್ತಿತ್ತು, ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳೋ ಪದ್ಧತಿ ನಮ್ಮಲ್ಲಿ ಸಾಮಾನ್ಯವಾಗಿ. ಯಾತಕ್ಕೆ ಅಂತ ಪ್ರಶ್ನೆ ಇದೆ. ಇದು ಒಳ್ಳೆ ಪ್ರಶ್ನೆ ಆಕ್ಚುಲಿ. ಇದು ಹೊಸ ಅರ್ಥ ಇದೆ ಅದಕ್ಕೆ. ದೇವರಲ್ಲಿ ಎಷ್ಟು ಗುಣಗಳಿವೆ? ಗುಣ ಅಂದ್ರೆ ವರ್ಚ್ಯೂಸ್ ಅಂತ ಅರ್ಥ, ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಗಳು ವರ್ಚ್ಯೂಸ್ ಅಂತ ಅರ್ಥ. ಎಷ್ಟಿದೆ ಅಂದ್ರೆ ಅನಂತ, ಇನ್ಫೈನೈಟ್ ಇದೆ. ಸಾಕಲ್ಲ ಅಂತ ಕೇಳಿದ್ರೆ ಇಲ್ಲ, ಇನ್ನೊಂದು ವ್ಯತ್ಯಾಸ ಇದೆ. ಇನ್ಫೈನೈಟ್ ಗುಣ ದೇವರಲ್ಲಿ ಇದೆಯಲ್ಲ, ಒಂದೊಂದು ಗುಣ ಇದೆ. ಅದು ಹೇಗಿದೆ ಅಂದ್ರೆ ಅದು ಇನ್ಫೈನೈಟ್ ಆಗಿದೆ. ಗೊತ್ತಾಯ್ತಾ? ಈಗ ದೇವರ ಗುಣಗಳು ಇನ್ಫೈನೈಟ್ ಕ್ವಾಂಟಿಟಿ, ಅದು ಕ್ವಾಲಿಟಿ ವೈಸ್ ದೇವರ ಒಂದೊಂದು ಗುಣನೂ ಇನ್ಫೈನೈಟ್. ಅರ್ಥ ಆಯ್ತಾ? ಈಗ ಅನಂತ ಅನಂತ, ಒಂದು ಕ್ವಾಲಿಟೇಟಿವ್ ಅನಂತ್ಯ, ಒಂದು ಕ್ವಾಂಟಿಟೇಟಿವ್ ಅನಂತ್ಯ, ಒಂದು ಎರಡು ಸೇರಿ ಎಷ್ಟಾಯ್ತು ಅಲ್ಲಿಗೆ? ಅನಂತ ಅನಂತ ಗುಣ ಆಯ್ತು. ಅದಕ್ಕೆ ನಮ್ಮಲ್ಲಿ ಹೇಗೆ ಹೇಳ್ತೇವೆ ಅಂದ್ರೆ, ಮಹಾಲಕ್ಷ್ಮಿಗೂ ಕೂಡ ದೇವರ ಅನಂತ ಗುಣಗಳಲ್ಲಿ ಅನಂತ ಗುಣಗಳು ತಿಳಿಯೋದಿಲ್ಲ. ಮುಂದೋಯ್ತು, ದೇವ ಮಹಾಲಕ್ಷ್ಮಿಗೂ ಕೂಡ ದೇವರ ಅನಂತ ಗುಣಗಳು ತಿಳಿಯೋದಿಲ್ಲ, ಒಂದೇ ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಏನಂದ್ರೆ, ದೇವರಿ ಮಹಾಲಕ್ಷ್ಮಿಗೆ ದೇವರ ಒಂದು ಗುಣನೂ ಪೂರ್ತಿ ತಿಳಿಯೋದಿಲ್ಲ. ಅರ್ಥ ಆಯ್ತಾ? ಈಗ ಅನಂತ ಗುಣಗಳು ಯಾತಕ್ಕೆ ತಿಳಿಯೋದಿಲ್ಲ ಅಂದ್ರೆ, ಕ್ವಾಂಟಿಟಿ ತುಂಬಾ ಜಾಸ್ತಿ ಆದ್ರೆ ತಿಳಿಯೋದಿಲ್ಲ. ಒಂದು ಗುಣನು ಪೂರ್ತಿ ಯಾತಕ್ಕೆ ತಿಳಿಯೋದಿಲ್ಲ ಅಂದ್ರೆ, ಒಂದು ಗುಣನು ಏನಾಗಿದೆ? ಇನ್ಫೈನೈಟ್ ಆಗಿದೆ ಮತ್ತೆ. ಅರ್ಥ ಆಯ್ತಾ? ಅದಕ್ಕೆ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಕರೀತೆ. ತಿಳಿ, ಅರ್ಥ ಆಯ್ತಾ? ಈಗ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ನಮ್ಮಲ್ಲೇ ನೋಡಿಬೇಕಾದ್ರೆ ಫಸ್ಟ್ ರ್ಯಾಂಕ್, ಆರು ಸಬ್ಜೆಕ್ಟ್ ಫಸ್ಟ್ ರ್ಯಾಂಕ್, ಒಂದರಲ್ಲೂ ಫಸ್ಟ್ ಅಲ್ಲ ಅವನು, ಅಗ್ರಿಗೇಟ್ನಲ್ಲಿ ಫಸ್ಟ್ ಅವನು. ಅರ್ಥ? ಅಗ್ರಿಗೇಟ್ನಲ್ಲಿ ಅವನೇ ಫಸ್ಟ್. ಒಬ್ಬನ ಜಾಸ್ತಿ ತೊಗೊಂಡಿರ್ತೀನಿ, ಇನ್ನೊಂದು ಕಡಿಮೆ ತೊಗೊಂಡಿರ್ತಾನೆ. ಎಲ್ಲ 99 ಅವನು 100-60 ಆ ಥರ ತೊಗೊಂಡ ಕಡಿಮೆ ಆಗಿಬಿಡುತ್ತೆ. ಇವ್ರು ಎಲ್ಲದರಲ್ಲೂ ಕಡಿಮೆ, ಅಗ್ರಿಗೇಟ್ನಲ್ಲಿ ನಂಬರ್ ಒನ್. ಆದ್ರೆ ಇನ್ನೊಬ್ರು ಆಗಲ್ಲ, 100 ಅಗ್ರಿಗೇಟ್ನ 100 ಮತ್ತೆ ಡಿಫ್ರೆನ್ಸ್. ಗೊತ್ತಾಯ್ತಾ? ಸೊ ಕ್ವಾಂಟಿಟೇಟಿವ್ ಅನಂತ್ಯ, ಕ್ವಾಲಿಟೇಟಿವ್ ಅನಂತ್ಯ ಎರಡೂ ಇರೋದ್ರಿಂದ ದೇವರು ಏನಾಗ್ತಾನೆ, ಇಮ್ಯಾಜಿನ್ ಮಾಡೋದು ಆಗಲೂ ದೊಡ್ಡವನಾಗ್ಬಿಡುತ್ತೆ. ಅರ್ಥ ಆಯ್ತಾ? ಅದನ್ನೇ ಆಚಾರ ಹೇಳ್ತಾರೆ, ಪ್ರತ್ಯೇಕ ಶೋ ಗುಣಾನಂತು ನಿಸ್ಸೀಮತ್ವ ಮುದೀರ್ಯತೆ ತದಾನಂತ್ಯಂ ಹಿ ಗುಣತಃ ತೇಜ ಅನಂತಾಗಿ ಸಂಖ್ಯೆಯ. ಒಂದೊಂದು ಗುಣನು ಇಂಡಿವಿಜುವಲಿ ಇನ್ಫೈನೆಟ್ಟು, ಅಂತಗಳು ಇನ್ಫೈನೆಟ್ಟು. ಅದಕ್ಕೆ ದೇವರು ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಅಂತ ಕರೀತಾರೆ. ದಾಸ್ತಾಯ್ತು ಬೇಕಾದ ಒಂದು ಗುಣಗಳು ಅನಂತ ಗುಣಗಳು. ಗೊತ್ತಾಯ್ತಾ? ಒಂದು ಅನಂತ ಗುಣ, ಒಂದು ಗುಣ ಅನಂತ ಗುಣ ಆಯ್ತು, ಅನಂತ ಗುಣ ಒಂದರಲ್ಲೇ ಇದೆ, ಒಂದೊಂದು ಗುಣ ಅನಂತವಾಗಿದೆ ಮತ್ತೆ. ಇದು ದೇವರ ಮ್ಯಾಜಿಕ್ ಇದು. ಅದಕ್ಕೆ ದೇವರು ಏನಂತ ಕರಿತೇವೆ ನಾವು, ಇಮ್ಯಾಜಿನ್ ಮಾಡಲಿಕ್ಕೆ ಕಾರ ದೊಡ್ಡವರು, ಅಪ್ರತರ್ಕ್ಯ ಅವಿಜ್ಞೇಯ ಅಪ್ರಮೇಯ ಅಂತ ಕರೆಯೋದು ಅದಕ್ಕೆ.
ನಮಸ್ಕಾರ. ಇಷ್ಟೊತ್ತು ವಿಷ್ಣು ಸಹಸ್ರನಾಮಕ್ಕೆ ಎಷ್ಟೊಂದು ಅಗಾಧವಾದ ಶಕ್ತಿ ಇದೆ ಅಂತ ಹೇಳಿದ್ರಿ. ಸೊ ಅದು ಎಂಥ ಒಂದು ಸಮಸ್ಯೆನೂ ಪರಿಹಾರ ಮಾಡುತ್ತೆ ಅಂತ ಅಷ್ಟು ನಿದರ್ಶನದ ಮೂಲಕ ಹೇಳಿದ್ರಿ. ನಮ್ಮ ಹೆಂಗಸರ ಸಮಸ್ಯೆ ಬಂದಾಗ ಏನೋ ಒಂದು ಸೊಲ್ಯೂಷನ್ ಸಿಕ್ತು ಅಂತ ನಾನು ಸಂಭ್ರಮ ಪಡೋಷ್ಟೊತ್ತಿಗೆ ನೀವು
ಅದಕ್ಕೆ ಹೇಳಿದ್ದಾರೆ, ಕೇಳ್ಬಹುದು ಹೇಳಿದ್ರೆ ಸಾಕಲ್ಲ. ಇವತ್ತು ರೋಗಿಗಳಿದ್ದಾರೆ, ಔಷಧಿ ಬೆಸ್ಟ್ ಔಷಧಿ ಇದೆ. ಏನ್ ಹೇಳಿದ್ರು ರೋಗಿಗಳಿಗೆ, ಔಷಧಿ ತೊಗೆ ಅಂತ ಹೇಳಿದ್ರು, ಕೊಡಬೇಡಿ ಇನ್ನೊಬ್ಬರಿಗೆ ಅಂತ ಹೇಳಿದ್ರು. ತಪ್ಪೇ, ಔಷಧಿ ತಗೊಂಡು ವಾಸಿ ಆದ್ರೆ ಸಾಕಲ್ಲ. ಹೌದಾರೆ, ಕೇಳಿದ್ರೆ ವಾಸಿ ಆಗುತ್ತೆ ಅಂದ್ಮೇಲೆ ಇನ್ನೂ ಈಸಿ ಆಯ್ತಲ್ಲ. ನೀವು ಕಷ್ಟ ಸುಲಭ ಮಾಡಿದ್ದೆ ಆಕ್ಚುಲಿ, ಹೆಂಗಸರಿಗೆ ತುಂಬಾ ಸುಲಭ ಮಾಡಿದ್ದು. ನೀವು ಹೇಳಲೇಬೇಕಿಲ್ಲ, ಕೇಳಿದ್ರೆ ಸಾಕು. ಅದರಿಂದ ನೀವು ಡೆಸ್ಪರೇಟ್ ಆಗಿ ಕಾಲ ಖುಷಿ ಪಡಬೇಕು ಇನ್ನು ಆಕ್ಚುಲಿ. ಅದರಿಂದ ಹೆಂಗಸರಿಗೆ ಆ ರೀತಿ ಯಾತಕ್ಕೆ ಕೇಳಿದ್ರು ಗೊತ್ತಾ, ಒಂದು ಸೈಕಾಲಜಿಕಲ್ ಅಡ್ವಾಂಟೇಜ್ ಇದೆ ಅದರಿಂದ. ಹೆಂಗಸರು ತಾವೇ ಹೇಳ್ಬೋದು ಅಂತ ಆಗಿಬಿಟ್ಟಿದ್ರೆ ಒಂದು ಲ್ಯಾಪ್ಸ್ ಆಗ್ತಿತ್ತು. ಇನ್ನೊಬ್ರಿಗೆ ಕೇಳಬೇಕು ಅಂತ ಹೇಳಿದ್ರಿಂದ ಗಂಡನೋ ಮಗನೋ ಹೇಳಬೇಕು ಅಂತ ಆಯ್ತಾಗ ಹೋಗ್ತಾನೆ. ಸೊ ಇಬ್ಬರಿಗೆ ಬಂದಾಗ ಅನುಕೂಲ ಆಯ್ತಾ? ಈಗ ಅರ್ಥ ಆಯ್ತಾ? ಈಗ ಸೊ ಹೆಂಗಸರು ಏನ್ ಮಾಡ್ತಾರೆ ಈಗ, ಕಂಪಲ್ಸರಿ ಗಂಡ ಕಲ್ತ್ಕೊಂಡ್ಬನ್ನಿ ಅಂತ ಹೇಳ್ತಾರೆ. ನಾನು ಕೇಳಬೇಕಲ್ಲ,
ಕಲ್ತ್ಕೊಂಡ್ಬನ್ನಿ
ಇಲ್ಲ, ಮಗನ ಕಲ್ತ್ಕೊಂಡ್ಬ ಅಂತ ಹೇಳ್ತಾರೆ. ಅದಕ್ಕೆ ಹೆಂಗಸರಿಂದ ನಾಲೆಡ್ಜ್ ಬೆಳೆಯುತ್ತೆ. ಗೊತ್ತಾಯ್ತಾ? ಹೆಂಗಸರಿಗೆ ನೀವೇ ಓದ್ಬೇಡಿ ಅಂತ ಹೇಳಿದ್ರೆ ಅಡ್ವಾಂಟೇಜ್ ಏನಾಯ್ತು ಅಂದ್ರೆ, ಹೆಚ್ಚು ಜ್ಞಾನ ಪ್ರಸಾರ ಮಾಡಕ್ಕೆ ಅನುಕೂಲ ಮಾಡಿಕೊಟ್ರು. ಎಲ್ಲರೂ ಸೆಲ್ಫ್ ಸ್ಟಡಿ ಹೇಳ್ಬಿಟ್ಟಿದ್ರೆ ಎಲ್ಲ ಸೈಲೆಂಟ್ ಆಗಿಬಿಡ್ತದೆ ಜ್ಞಾನ ಪೂರ್ತಿ. ಈ ಹೊರಗೆ ತಂದಿದ್ದೆ ಹೆಂಗಸರು. ಅರ್ಥ ಆಯ್ತಾ? ಅದರಿಂದ ಅದು ಸಂತೋಷ ಪಡಬೇಕು ಹೊರತು ಇದು ಮಾಡಕ್ ಹೋಗಬಾರ್ದು. ಅವ್ರಿಗೆ ಕಡಿಮೆ ಎಫರ್ಟ್ಸ್, ಹೆಚ್ಚು ಬೆನಿಫಿಟ್ ಆ ರೀತಿ ಮಾಡಿದ್ದಾರೆ. ಏನ
ಇದು ಸರ್ವರೋಗ ಪರಿಹಾರಕ ಅಂತ ಹೇಳಿ ಇದಕ್ಕೆ ಇಂಟರ್ಪ್ರಿಟೇಷನ್ ಇರೋದ್ರಿಂದ, ಈ ವಿಷ್ಣು ಸಹಸ್ರನಾಮ ರಿಸೈಟ್ ಮಾಡಿದಾಗ ಅದು ವೇದಗಳಿಂದ ಹೆಕ್ಕಿ ತೆಗೆದಂತ ಆ ನಾದಗಳು ಸೌಂಡ್ ಇಂದ ರೋಗ ವಾಸಿ ಮಾಡಬಹುದು, ಈ ತರ ಎಲ್ಲ ಇಂಟರ್ಪ್ರಿಟೇಷನ್ ಇರೋದ್ರಿಂದ ಅದನ್ನ ನಾವು ರಿಸೈಟ್ ಮಾಡದೇ ಇದ್ರೆ ನಮ್ಮ ಪಾಂಚಭೌತಿಕ ಶರೀರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಒಂದು ಶ್ರದ್ಧೆ ಭಕ್ತಿ ಭಗವಂತನ ಇಚ್ಛೆ ಅದು ಬೇರೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಲ್ಲದೇ ಇರೋರು ಈ ರಿಸೈಟೇಷನ್ ಅನ್ನೇ ಗಟ್ ಮಾಡಿ ಆ ರಿದಮ್ ಅಲ್ಲಿ ಹೇಳೋದ್ರಿಂದ ಪಾಂಚಭೌತಿಕ ಶರೀರದ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ನೀವೆಲ್ಲರಿಗೂ ಹೇಳೋ ಅಂತ ಇದು ಮಾಡ್ಕೊಡ್ಬೇಕಾಗುತ್ತೆ.
ಅರ್ಥ ಆಯ್ತಾ? ಈಗ ನಾನೇನ್ ಹೇಳಿದೆ, ಹೆಂಗಸರು ಕೇಳಿದ್ರೆ ಸಾಕು ಹೇಳಬೇಕಾಗಿಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಅವರೇ ಹೇಳ್ತಾರೆ ಅಂದ್ರೆ, ಹೇಳಿದ ಎಫೆಕ್ಟೇ ಬೇರೆ, ಕೇಳಿದ ಎಫೆಕ್ಟೇನೆ ಬೇರೆ. ಅದು ರೋಗ, ವಾಸಿಯಾಗಬೇಕಾದ್ರೆ ಉದಾಹರಣೆಗೆ ಎಕ್ಸಸೈಸ್ ಮಾಡೋದನ್ನ ನೋಡ್ತಾರೆ, ಎಕ್ಸಸೈಸ್ ಮಾಡ್ತಾನೆ ಒಬ್ರು, ಅರ್ಥ ಆಯ್ತಾ, ಮಾಡೋದನ್ನ ನೋಡಿದ್ರೆ ಎಫೆಕ್ಟ್ ಆಗುತ್ತೆ ಅಷ್ಟು. ಎಕ್ಸಸೈಸ್ ಮಾಡೋದಕ್ಕೂ ನೋಡೋದಕ್ಕೆ ಡಿಫ್ರೆನ್ಸ್ ಇದೆ ತಾನೆ? ದೇರ್ಫೋರ್ ವಿಷ್ಣು ಸಹಸ್ರ ಹೇಳೋದಕ್ಕೂ ಈ ಕಡೆ ಡಿಫ್ರೆನ್ಸ್ ಇದೆ. ಆದ್ದರಿಂದ ಹೇಳದೆ ಹೋದ್ರೆ ದೇ ಬಿಸಿ ಅಲಾಟ್ ಅಂತ ಅವ್ರ ಅರ್ಥ ಗೊತ್ತೆ, ಅದ ಕಂಚ ಅಲ್ಲಿ ಬೇಡ, ಅದು ಅವ್ರ ಅರ್ಥ ಪ್ರಶ್ನೆ ಅದು. ಅದಕ್ಕೆ ಉತ್ತರ ಭಾರಿ ಸುಲಭ. ಅದಕ್ಕೆ ದೇವರು ಬಾಡಿ ಹ್ಯಾಗೆ ಫ್ರೇಮ್ ಮಾಡಿದ್ದಾನೆ ಅಂದ್ರೆ, ಹೆಂಗಸರು ಬಾಡಿ ರೀತಿಯೇ ಬೇರೆ, ಗಂಡಸರು ಬೇರೆ ರೀತಿಯೇ ಬೇರೆ. ಅವ್ರು ಕೇಳಿದ್ರೆ ರೆಸ್ಪಾಂಡ್ ಮಾಡೋ ಕೆಪಾಸಿಟಿ ಕೊಟ್ಟಿದ್ದಾನೆ, ಅರ್ಥ ಆಯ್ತಾ? ಹೆಂಗಸರು ಕೇಳ್ತಾರೆ ರೆಸ್ಪಾಂಡ್ ಮಾಡ್ತಾರೆ, ಆದ್ರಿಂದ ಏನೋ ಅವ್ರು ಹೇಳೋ ಬೆಸಿಟಿ ಇಲ್ಲ, ಡಿಫೆನ್ಸ್ ಗೊತ್ತಾಯ್ತಾ? ಇದರ ಲೌಕಿಕ ಶಾಸ್ತ್ರ ದೇವರು ಸೃಷ್ಟಿ ಮಾಡಿದ ದೇವರೇ ಹೇಳಿದಾಗ ಮೆಕ್ಯಾನಿಸಮ್ ಆಗಿದೆ ಅಂತ ಅರ್ಥ, ಅರ್ಥ ಆಯ್ತಾ? ಟ್ರ್ಯಾಕ್ಟರ್ ಮೆಕ್ಯಾನಿಸಮೇ ಬೇರೆ, ಕಾರ್ ಮೆಕ್ಯಾನಿಸಮೇ ಬೇರೆ, ಅರ್ಥ ಆಯ್ತಾ? ಅದ್ರ ಪರ್ಪಸ್ ಇರೋ ಪರ್ಪಸ್ಸೇ ಬೇರೆ. ತಿಳಿತಾ? ಈಗ ಕಾರ ಟ್ರ್ಯಾಕ್ಟರ್ ತಗೊಳಕ್ ಹೋಗ್ತಾನೆ ಅವನೊಬ್ಬನು, ಛೇ ಏನು ಉಪಯೋಗನೇ ಇಲ್ರಿ, ಒಬ್ಬನೇ ಕೂಡ್ಬೇಕು, ಏನಿದ್ರೆ ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆಕ್ಚುಲಿ ಕೂಡ್ಲಕ್ ಮಾಡೇ ಇಲ್ಲ ಅದನ್ನು, ಫಸ್ಟ್ ಮಾಡಿದ್ದ ಅದಕ್ಕೆ ಆ ಲೋಡು ಬೇರೆ ಪರ್ಪಸ್ ಇದೆ. ಅದಕ್ಕೋಸ್ಕರ ಕಾರಲ್ಲಿ ಕೂತಾಗ ಹೆವಿ ಲೋಡ್ ಪಾಸ್ ವರ್ಕ್ ಮಾಡಿಲ್ಲ ಅದನ್ನ, ಜಸ್ಟ್ ಟ್ರಾವೆಲ್ ಪರ್ಪಸ್ ಮಾಡಿದ್ದ. ಅದಕ್ಕೋಸ್ಕರ ಹೆಂಗಸರ ಪರ್ಪಸ್ ಬೇರೆ, ಗಂಡಸರ ಪರ್ಪಸ್ ಬೇರೆ. ಅದನ್ನ ಒಪ್ಕೊಂಡ ಮೇಲೆ ಈ ಪ್ರಶ್ನೆ ಬರೋದಿಲ್ಲ. ಹೆಂಗಸರಿಗೆ ಯಾವ್ದಕ್ಕೆ ಓದ್ಬೇಡಿ ಅಂತ ಹೇಳಿದ್ದಾರೆ ಅಂದ್ರೆ, ಕೇಳಿದ್ರೆ ಅಷ್ಟು ಎಫೆಕ್ಟ್ ಆಗೋದ್ರಿಂದ ಓದನೆ ಸಿಟಿ ಇಲ್ಲ, ಗೊತ್ತಾಯ್ತಾ? ಈಗ ಇನ್ನೂ ನಿಮಗೆ ಗೊತ್ತಿರೋದಿಲ್ಲ, ಬಹಳ ಆಶ್ಚರ್ಯ ಹೇಳ್ತೀನಿ ಕೇಳಿ, ಸಂಗೀತದಿಂದ ರೋಗವಾಸಿ ಆಗುತ್ತೆ, ಇದು ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಅಲ್ವಾ? ಆದ್ರೆ ಸಂಗೀತಗಾರಿಗೆ ರೋಗ ಇರುತ್ತೆ, ಏನ್ ಮಾಡ್ತೀರ ಅದಕ್ಕೆ? ಹೌದಲ್ಲ, ಅರ್ಥ ಏನು ಅಂದ್ರೆ, ಸಂಗೀತದ ಎಫೆಕ್ಟ್ ಅಂದ್ರೆ ಒಂದು ಎಫೆಕ್ಟ್ ಇದ್ದೇ ಇದೆ, ಕೇಳಿದ ಎಫೆಕ್ಟ್ ಮಾಡೇ ಮಾಡುತ್ತೆ. ಸಂಗೀತಗಾರಿಗೆ ಯಾತಕ್ಕೆ ಮಾಡ್ತಾ ಇಲ್ಲ ಅಂದ್ರೆ, ಅವನಿಗೆ ಆ ಕಮಿಟ್ಮೆಂಟ್, ಆ ಕಮಿಟೆಡ್ ಅಪ್ರೋಚ್ ಇಲ್ಲ, ಅವ್ನು ಹೇಳೋ ಅಪ್ರೋಚ್ ಇದೆ ಹೊರತು ಎಂಜಾಯ್ ಮಾಡ್ತಾ, ಅವನಿಗೆ ಇದಿಲ್ಲ, ಕಮಿಟೆಡ್ ಅಲ್ಲ, ಕೇಳೋರು ಕಮಿಟ್ ಇದೆ, ಅವ್ರಿಗೆ ವಾಸಿ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಆದ್ರಿಂದ ಎಫೆಕ್ಟ್ ಈಸ್ ಎಫೆಕ್ಟ್, ಕೇಳಿದ್ರೆ ಎಫೆಕ್ಟ್ ಆಗುತ್ತೆ, ಶಾಸ್ತ್ರ ಹೇಳಿದ್ರೆ ಕೇಳಿದ್ರೆ ಎಫೆಕ್ಟ್ ಆಗುತ್ತೆ ಅಂತಾನೆ ಅರ್ಥ. ಯಾವ ಎಫೆಕ್ಟ್ ಅನ್ನು ಗಂಟಸಲ್ಲಿ ನಿರೀಕ್ಷೆ ಮಾಡ್ತೀರೋ ಹೇಳಿ, ಅದು ಕೇಳೇ ಮಾಡ್ತಾರೆ. ಏನು ಆಶ್ಚರ್ಯ ಹೇಳಿಲ್ಲ, ಅದು ಓದೇ ಆಗಿದ್ದೆ ಪಾಸ್ ಆಗ ಅಂತ ಹೇಳಿಲ್ಲ, ಆ ರೀತಿಯಾಗಿ.
ಇದು ಮೆಥಡ್ಸ್ ಆಫ್ ರಿಸೈಟೇಷನ್ ಆಫ್ ಶ್ರೀ ವಿಷ್ಣು ಸಹಸ್ರನಾಮ ಅಂದ್ರೆ
ಮೆಥಡ್ಸ್ ಆಫ್ ರಿಸೈಟ್ ಹೇಳಿದ್ನಲ್ಲ, ಮೂರು ಹೇಳಿದ್ನಲ್ಲ ನಾನು. ಫಸ್ಟ್ ಮಂತ್ರವಾಗಿ ಹೇಳೋದು, ಸ್ತೋತ್ರವಾಗಿ ಹೇಳೋದು, ನಾಮಾವಳಿಯಾಗಿ ಹೇಳೋದು, ಅವೆಲ್ಲ ಹೇಳಿಲ್ಲ. ಮೆಥಡ್ ಮೂರು ಮೆಥಡ್ ಹೇಳಕ್ ಬರುತ್ತೆ.
ಫಲಶ್ರುತಿ ಹೇಳಲೇಬೇಕು ಅಂತ
ಹೇಳ್ತೀನಿ ಕೇಳಿ. ಪುಣ್ಯ ಇಲ್ಲ ಬೇರೆ, ಪುಣ್ಯ ಕಡಿಮೆ ಬೇರೆ, ಗೊತ್ತಾಯ್ತಾ? ಪೂರ್ತಿ ಹೇಳಿದ್ರೆ ಬರೋ ಪುಣ್ಯ ನ್ಯಾಚುರಲಿ ಏನಾಗುತ್ತೆ, ಕಡಿಮೆ ಆಗಿ ಆಗುತ್ತೆ. ಆದ್ರೆ ನೋ ಪುಣ್ಯ ಅಂತ
ಹೇಳಬೇಕು,
ನೋ ಪುಣ್ಯ ಅಲ್ಲ, ಪುಣ್ಯ ಕಡಿಮೆ, ಅದನ್ನ ಒಪ್ಪಬೇಕು ನಾವು.
ಪರ್ಸೆಂಟೇಜ್
ಕಡಿಮೆ ಆಗುತ್ತೆ, ಅದ್ರ ನಿಮ್ಗೆ ಎಲ್ಲ ಕಡಿಮೆ ಮಾಡಬೇಕು, ಜಾಸ್ತಿ ಪರ್ಸೆಂಟ್ ಹ್ಯಾಕ್ ಸಿಗುತ್ತೆ ನಿಮ್ಗೆ ಎರಡು ಹೇಳ, ಅದು ಸಾಧ್ಯ ಇಲ್ಲ, ಕಡಿಮೆ ಆಗಿ ಆಗುತ್ತೆ. ಬಟ್ ಅದು ಬ್ಯಾಂಡ್ ಅಲ್ಲ. ಕೆಲವು ಫಲ ಏನ್ ಮಾಡ್ತಾರೆ ಅಂದ್ರೆ, ಫಲನೇ ಬರೋದಿಲ್ಲ ಅಂತ ಹೇಳ್ತಾರೆ, ಹಾಗಲ್ಲ, ಅದು ಫಲ ಬಂದೇ ಬರುತ್ತೆ, ಪೂರ್ಣ ಫಲಕ್ಕೆ ಅದೆಲ್ಲ ಹೇಳಬೇಕು, ಅಷ್ಟೇ ವ್ಯತ್ಯಾಸ.
ಇಲ್ಲಿ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರ ಹೇಳಿದ್ರಲ್ಲ,
ಹೌದು,
ವಿಶ್ವಾಮಿತ್ರರು ಬಂದಿರ್ತಾರೆ ಅಂದ್ರೆ ಬೃಹತಿ ಸಹಸ್ರನಾಮ ಹೋಮನ ಅಥವಾ
ಬೃಹತಿ ಸಹಸ್ರ ಹೋಮ ಅಲ್ಲ, ಗೊತ್ತಾಯ್ತಾ? ಅದೇನದು ಋಗ್ಮಂತ್ರಗಳ, ಋಗ್ಮಂತ್ರಗಳ ಅದು ಪಾರಾಯಣ, ಅದನ್ನ ಮಾಡ್ತಾರೆ. ಅದನ್ನ ಆಮೇಲೆ ಏನ್ ಮಾಡಬಹುದು, ಹೋಮಕ್ಕೆ ಉಪಯೋಗಿಸಬಹುದು. ಯಾವುದೇ ಮಂತ್ರನ ಯಾವುದಕ್ಕೆ ಉಪಯೋಗಿಸಬಹುದು, ಜಪಕ್ಕೆ, ಹೋಮಕ್ಕೆ, ತರ್ಪಣಕ್ಕೆ ಎಲ್ಲ ಉಪಯೋಗಿಸಬಹುದು, ಗೊತ್ತಾಯ್ತಾ? ಆಮೇಲೆ ಏನ್ ಮಾಡಿದ್ರು, ಋಗ್ಮಂತ್ರ ಶಾಸ್ತ್ರ ಹೋಮಕ್ಕೆ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಒಂದು ತಪ್ಪಿದೆ, ಹೋಮ ಮಾಡಲು ದೊಡ್ಡ ತಪ್ಪೇನಿದೆ ಅಂದ್ರೆ, ಯಾವುದೇ ಹೋಮ ಮಾಡೋದು ಯಾವಾಗ ಸಕ್ಸಸ್ಫುಲ್ ಆಗುತ್ತೆ ಅಂದ್ರೆ, ಮೊದಲು ಪಾರಾಯಣ ಮಾಡಿರ್ಬೇಕು ಅವ್ರು. ಪಾರಾಯಣ ಮಾಡಿದ ಮೇಲೆ ಹೋಮ ಮಾಡಿದ್ರೆ ಮಾತ್ರ ಅದು ಪರ್ಫೆಕ್ಟ್ ಆಗೋದು, ಬರೀ ಹೋಮ ಮಾಡಿ ಪರ್ಫೆಕ್ಟ್ ಆಗೋದಿಲ್ಲ. ಇವತ್ತು ಯಾವ ಟ್ರೆಂಡ್ ಡೆವಲಪ್ ಆಗಿದೆ ಅಂದ್ರೆ, ಬರೀ ಹೋಮ ಮಾಡೋ ಅಭ್ಯಾಸ ಬಂದ್ಬಿಟ್ಟಿದೆ. ಬೃಹತಿ ಸಹಸ್ರ ಹೋಮ, ಪವಮಾನ ಹೋಮ, ಅದು ತಪ್ಪದು. ಮೊದಲು ಪವಮಾನ ಪಾರಾಯಣ, ಆಮೇಲೆ ಹೋಮ. ಬೃಹತಿ ಸಹಸ್ರ ಪಾರಾಯಣ, ಆಮೇಲೆ ಹೋಮ. ಹೇಗೆ ಅಂದ್ರೆ, ಯೂನಿಟ್ ಹೇಗೆ ಅಂದ್ರೆ, ಹತ್ತು ಸರ್ತಿ ಪಾರಾಯಣ ಮಾಡಿದ್ರೆ ಒಂದ್ ಸರ್ತಿ ಹೋಮ ಮಾಡಬಹುದು. ನೀವು ಒಂದು ಹೋಮ ಮಾಡೋ ಉದ್ದೇಶ ಇದ್ರೆ ಹತ್ತು ಸರ್ತಿ ಪಾರಾಯಣ ಮಾಡಿರ್ಬೇಕು. ಅರ್ಥ ಆಯ್ತಿಲ್ಲ? ಇವತ್ತ ಕಾನ್ಸೆಪ್ಟ್ ಹೋಗೇ ಬಿಟ್ಟಿದೆ ಪೂರ್ತಿಯಾಗಿ. ಬರೀ ಹೋಮ ಅಂತ ಬಂದಿರೋದ್ರಿಂದ ನಮಗೆ ಡಿಸೈರ್ಡ್ ಎಕ್ಸ್ಪೆಕ್ಟ್ ಎಫೆಕ್ಟ್ ಬರೋದಿಲ್ಲ, ಅದನ್ನ ಮಿಸ್ ಆಗುತ್ತೆ.
ಆಮೇಲೆ ಇದು ಭೀಷ್ಮಾಚಾರ್ಯರು ಹೇಳಿದ್ರು, ಆಕ್ಚುಲಿ ಒರಿಜಿನೇಟ್ ಆಗಿದ್ದು ಅಲ್ಲಿಂದ ಅಥವಾ ಇನ್ನು
ಒರಿಜಿನೇಟ್ ಆಗಿದೆ ಅಲ್ಲಿಂದ ಅಲ್ಲ,
ವಿಷ್ಣು ಸಹಸ್ರನಾಮ ಆಕ್ಚುಲಿ
ಯಾವಾಗಲೂ ಇರೋದೇನೆ,
ಒರಿಜಿನ್ ಆಫ್ ವಿಷ್ಣು ಸಹಸ್ರ.
ಆ ಕಾಲಕ್ಕೆ ಇಟ್ಟಿರೋದೆ ಗ್ಯಾಪ್, ಒಂದು ಗ್ಯಾಪ್ ಇತ್ತು ಅಲ್ಲಿ, ಆ ಗ್ಯಾಪ್ ನ ಮತ್ತೆ ರಿಪ್ರೊಡ್ಯೂಸ್ ಮಾಡಿದ್ರು ಅಷ್ಟೇ, ಗೊತ್ತಾಯ್ತಾ? ಒಂದು ಕಾಲಕ್ಕೆ ಮಿಸ್. ಗೀತೆನೂ ಹಾಗೆ ಹೇಳುದು ಕೃಷ್ಣ ಅರ್ಜುನ, ಬದನೆ ಹೇಳಿದ್ದಾನೆ ಇದನ್ನ, ಸ ಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ ಸಯೇವಾಯುಮಯಾ ತೇಜ್ಯ ಯೋಗ ಪ್ರೋಕ್ತ ಪುರಾತನ. ಅದು ನೀ ಮತ್ತೆ ಹೇಳ್ತಾ ಇದ್ದೇನೆ ಕೇಳು ಅಂತ ಹೇಳಿದ್ರೆ, ಡಿಸ್ಕವರಿ ಅದು, ಇನ್ವೆನ್ಷನ್ ಅಲ್ಲ, ಡಿಸ್ಕವರಿ ಅದು. ಅದೇ ಡಿಸ್ಕವರಿ. ಡಿಸ್ಕವರಿ ಅಂದ್ರೆ ಏನು, ಇರೋದನ್ನ ಹೇಳೋದು ಅಂತ ಅಷ್ಟೇ, ಇನ್ವೆನ್ಷನ್ ಅಲ್ಲ ಅದು. ಮತ್ತೆ
ಇದು ವಿಷ್ಣು ಸಹಸ್ರ ನಾಮ ಕೇಳ್ಬಹುದು ಅಂತ ಗೊತ್ತಾಯ್ತು. ಇವಾಗ ನಮ್ಗೆ ಹೇಳ್ಕೋಬೇಕು ಅಂದ್ರೆ ಅದ್ರ ಈಕ್ವಲೆಂಟ್ ಕನ್ನಡದ ಯಾವ್ದು
ಹೇಳಿದ್ರೆ ಕೇಶವನಾಮ ಇದೆ, ಅದು ಒಂದು ನಂಬರ್ ಒನ್, ಅದು ಗೊತ್ತಾಯ್ತಾ ನಂಬರ್ ಒನ್ ಅಂತ. ಕೇಶವನಾಮಗಳೇ ಒಂದು 50 ಹೆಚ್ಚು ಕಡಿಮೆ ಜಾಸ್ತಿ ಆಯ್ತದೆ, ಅದನ್ನೆಲ್ಲ ಹೇಳ್ಬಹುದು.
ಈಶಾನಿನ ಚರಣ ಭಜನೆ
ನಂಬರ್ ಒನ್, ಅಷ್ಟರಲ್ಲೂ ಕೂಡ ನಂಬರ್ ಒನ್ ಅದು. ಅದಕ್ಕೆ ಸಬ್ಸ್ಟಿಟ್ಯೂಟ್ ಕೂಡ ಕೆಲವೆಲ್ಲ ಇದೆ, ಬೇಕಾದಷ್ಟು ಕನ್ನಡದಲ್ಲಿ ಹೊಡಬಹುದು, ದಾಸರ ಹಾಡುಗಳು ಬೇಕಾದಷ್ಟು ಇದೆ. ಅದು ಕೃಷ್ಣ ಅಷ್ಟೋತ್ರ ಶತನಾಮ ಸ್ತೋತ್ರ ಇದೆ, ಅದನ್ನ ಹೆಂಗಸರು ಹೇಳ್ಬಹುದು. ಕೃಷ್ಣ ಶತನಾಮ ಸ್ತೋತ್ರ ಇದೆಯಲ್ಲ, ಅದು ಹೆಂಗಸರು ಹೇಳ್ಬೋದು, ಅದು ವಿಷ್ಣು ಸಹಸ್ರನಾಮ ಸ್ತೋತ್ರ ಇದ್ದಾಗ ಅದನ್ನ ಅವಶ್ಯ ಹೇಳ್ಬೋದು, ಅದಕ್ಕೆ ಬ್ಯಾನ್ ಇಲ್ಲ, ಅದನ್ನ ಹೇಳ್ಬೋದು. ಇದೆಲ್ಲ ಹೇಳಿದಿರಲ್ಲ ಈಗ ಬಾದಿರಾಜ ಸ್ವಾಮಿ ಹೊಡೆದು, ಇದೆಲ್ಲ ಹೇಳ್ಬೋದು.
ಅದೇ ಕೃಷ್ಣ ಏನಂದ್ರೆ
ಕೃಷ್ಣ ಅಷ್ಟೋತ್ತರ ಶತನಾಮ ಸ್ತೋತ್ರ,
ಕೃಷ್ಣ ಅಷ್ಟೋತ್ತರ ಶತನಾಮ
ಕಮಲಾನಾಥ ವಾಸುದೇವ ಸನಾತನ ಅಂತ ಬರುತ್ತೆ, ಅದನ್ನ ಹೇಳ್ಬೋದು.
ಥ್ಯಾಂಕ್ ಯು.
ಮತ್ತೆ ಮತ್ತೆ ಇನ್ನೊಂದು ಹೇಳ್ತೀರಿ ಕೇಳಿ, ವಿಷ್ಣು ಸಹಸ್ರ ಹೇಳೋ ಒಂದು ಗುಂಪಿದೆ ಹೇಳ್ತಾರೆ, ಕರೆಕ್ಟ್ ಸಂಧ್ಯಾ ವಂದೆ ಇಲ್ಲ, ಪೂಜೆ ಇಲ್ಲ, ಬರೀ ವಿಷ್ಣು ಸಹಸ್ರ ಶುರು ಮಾಡಿಬಿಡೋದೇ ಕೆಲಸ, ವೇಸ್ಟ್. ಅದೆಲ್ಲ ಕೂಡ ಸಂಧ್ಯಾ ವಂದೆ ಮಾಡದೆ ಹೋದ್ರೆ ಯಾವ ಮಂತ್ರನು ಜಾವ ಕೆಲಸ ಮಾಡೋದಿಲ್ಲ, ನೆನಪಿರಲಿ. ಸಂಧ್ಯಾ ವಂದೆ ಮಾಡದೇ ಇದ್ದವರಿಗೆ ಯಾವ ಮಂತ್ರ ಹೇಳಿದ್ರು ಎಫೆಕ್ಟ್ ಮಾಡೋದಿಲ್ಲ, ಗೊತ್ತಾಯ್ತಾ. ಸಂಧ್ಯಾ ವಂದೆ ಫಸ್ಟ್ ಮಾಡಲೇಬೇಕು, ಗಾಯತ್ರಿ ಬೇಸಿಕ್. ಅದು ಹೆಂಗಸರಾದ್ರೆ ಕೃಷ್ಣ ಮಂತ್ರ ಹೇಳಲೇಬೇಕು, ಗೊತ್ತಾಯ್ತಾ. ಕೃಷ್ಣ ಮಂತ್ರ ಹೇಳದೇನೆ ಯಾವ ಹೆಂಗಸು ಏನೇ ಮಂತ್ರ ಹೇಳಿದ್ರು ವರ್ಕ್ ಮಾಡಲ್ಲ ಅದು. ಅದೇ ರೀತಿ ಸಂಧ್ಯಾ ವಂದೆ ಗಾಯತ್ರಿ ಮಂತ್ರ ಹೇಳದೇನೆ ಯಾವ ಮಂತ್ರ ಹೇಳಿದ್ರು ಗಂಡಸರಿಗೆ ವರ್ಕ್ ಮಾಡೋದಿಲ್ಲ. ತುಂಬಾ ಜನ ವಿಷ್ಣು ಸಹಸ್ರ ವರ್ಕ್ ಮಾಡಿಲ್ಲ ಅಂದ್ರೆ ಅಂಥವ್ರವ್ರು. ಸಂಧ್ಯಾ ವಂದನೆ ಇಲ್ಲ, ಗೋಪಿಚಂದ್ರನ ಧಾರಣೆ ಕೂಡ ಇಲ್ಲ, ಮುದ್ರಾ ಧಾರಣೆ ಕೂಡ ಇಲ್ಲ, ಇನ್ವ್ಯಾಲಿಡ್ ರಿಜಿಸ್ಟ್ರೇಷನ್. ಆದ್ರಿಂದ ಅದನ್ನ ನೆನ್ಪಿಟ್ಕೊಳ್ಳಿ, ಬೇಸಿಕ್. ಅದು ಸಂಧ್ಯಾ ವಂದನೆ ಮತ್ತು ಗೋಪಿಚಂದ್ರ ಧಾರಣೆ, ಊರ್ಧ್ವಪುಂಡ ಧಾರಣೆ, ಮುದ್ರಾ ಧಾರಣೆ, ಇದರಿಂದ ಅದು ಸಂಧ್ಯಾ ವಂದನೆ ಮುಗಿಸಿ ನಾರಾಯಣ ಮಂತ್ರವನ್ನು ಕೂಡ ಹೇಳಬೇಕು ಗಂಡಸರು. ಆಮೇಲೆ ಯಾವ ಸ್ತೋತ್ರ ಹೇಳಿದ್ರು ವರ್ಕ್ ಮಾಡುತ್ತೆ, ಗೊತ್ತಾಯ್ತಾ. ಎನಿ ಸ್ತೋತ್ರ ವಿಷ್ಣು ಸಹಸ್ರ ನಂಬರ್ ಒನ್. ಅದೇ ರೀತಿ ಹೆಂಗಸರಾದ ಕೃಷ್ಣ ಮಂತ್ರ ಗುರುಮಂತ್ರ ಅಂತ ಹೇಳ್ತಾರೆ, ಗುರುಮಂತ್ರವನ್ನು ಹೇಳದೇನೆ ಯಾವ ಸ್ತೋತ್ರ ಹೇಳಿದ್ರು ವರ್ಕ್ ಮಾಡೋದೇ ಇಲ್ಲ. ಅದು ಬೇಸಿಕ್. ಅದು ಸ್ವಾಮಿಗಳ ಹತ್ರ ದೊಡ್ಡವರಾದ್ರೆ ಆಯ್ತು, ದೊಡ್ಡವ್ರ ಹತ್ರ ಹೇಳ್ಕೊಂಡ್ಬಿಟ್ರೆ ಆಯ್ತು ಒಂದ್ಸಲ. ಆಮೇಲೆ ಹೇಳ್ತಾರೆ ದಿವಸಕ್ಕೆ 108 ಸರ್ತಿ ಹೇಳಲೇಬೇಕು, ಅದನ್ನ ಬೆಂದು ಬಿಡಾಗಿಲ್ಲ. 108 ಸರ್ತಿ ದಿವಸಕ್ಕೆ ಹೇಳಲೇಬೇಕು. ಆಮೇಲೆ ಯಾವುದೇ ಸ್ತೋತ್ರ ಮಂತ್ರ ಹೇಳಿ ವಂಡರ್ಫುಲ್ ಆಗಿ ವರ್ಕ್ ಮಾಡುತ್ತೆ, ಗೊತ್ತಾಯ್ತಾ. ಅದು ಒರಿಜಿನಲ್ ಬೇಸಿಕ್ ಲಾಕ್ ಇದ್ದಾಗ, ಮಾಸ್ಟರ್ ಕೀ ಇದ್ದಾಗ, ಅದ್ರ ಬಿಟ್ಟು ಮಾಡಿದ್ರೆ ಮಾತ್ರ ಯಾರಿಗೂ ವರ್ಕ್ ಮಾಡುತ್ತೆ. ಇವತ್ತು 199 ಪಾಲು ಜನ ವಿಷ್ಣು ಸಹಸ್ರ ಡೈರೆಕ್ಟ್ ಟೆಲರ್ ಸಿಗ್ತಾರೆ, ಅದರಿಂದ ಅವ್ರಿಗೆ ಏನು ಉಪಯೋಗ ಬಂದಿರೋದಿಲ್ಲ, ಅದು ಯೂಸ್ ಅಷ್ಟು ತಾವ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ, ತಪ್ಪದು.
ಆಚಾರ್ಯರೇ, ಇದು ವನಮಾಲಿ ಗದಿ ಶಾಂಗ್ದಿ ಶಂಕಿ ಚಕ್ರೀಚ ನಂದಕಿ ಆ ಸ್ತೋತ್ರನ ಬೇಕಾದಷ್ಟು ಪುಸ್ತಕಗಳಲ್ಲಿ, ಸಿಡಿಗಳಲ್ಲಿ ಎಂ ಎಸ್ ಸುಬ್ಬಲಕ್ಷ್ಮಿ ಹೇಳಿದ್ರೆಲ್ಲ ಮೂರ್ ಸಲ ಹೇಳಿದ್ದಾರೆ. ಆಮೇಲೆ ಶ್ರೀರಾಮ ರಾಮೇತಿ ಅದನ್ನು 3 ಸಲ ಹೇಳಿದ್ದಾರೆ.
ಸರಿ,
ಅದು ಯಾಕೆ
ಏನಿಲ್ಲ, ಅದೆಲ್ಲ ಹೇಳ್ಬೇಕು ಅಂತ ಏನಿಲ್ಲ, ಹೇಳೋ ಪದ್ಧತಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಅದೆಲ್ಲ ವಿಧಿ ಅಲ್ಲ. ವಿಧಿ ಅಲ್ಲ ಬೇರೆ, ಆ ಐಚ್ಛಿಕ ಬೇರೆ, ಕಂಪಲ್ಸರಿ ಬೇರೆ. ಕಂಪಲ್ಸರಿ ಹೇಳ್ಬೇಕಾದಲ್ಲ, ಅದೆಲ್ಲ ಇಷ್ಟಪಡ್ಬೇಕಾ ಹೇಳ್ಕೋಬಹುದು ಅಷ್ಟೇ ಹೊರತು ಹೇಳಲೇಬೇಕು ಅಂತೇನಿಲ್ಲ.
ನಂದು ಇನ್ನೊಂದು ಪ್ರಶ್ನೆ ಇದೆ, ಜೋರಾಗಿ ಹೇಳ್ಕೋಬೇಕಾ, ಮನಸ್ಸಲ್ಲೇ ಹೇಳ್ಕೋಬೇಕಾ, ಅಥವಾ ಬರೀ ಬಾಯಿ ಉಚ್ಚಾರಣೆಯಲ್ಲಿ ಹೇಳ್ಕೋಬೇಕಾ, ಹೆಂಗ್ ಹೇಳ್ಕೋಬೇಕು?
ಅವ್ರ ಪ್ರಶ್ನೆ ಚೆನ್ನಾಗಿದೆ. ಗಟ್ಟಿಯಾಗಿ ಹೇಳ್ಬೇಕಾ ಅಥವಾ ಮನಸ್ಸಲ್ಲೇ ಹೇಳ್ಕೋಬೇಕಾ ಅಥವಾ ನಮ್ಮ ಮಾತ್ರ ಕೇಳಿಸೋ ತುಟಿಯೆಲ್ಲ ಹೇಳ್ಕೋಬೇಕಾ, ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಮನೆಯಲ್ಲಿ ಯಾರಾದ್ರೂ ಕೇಳೋರಿದ್ರೆ ಒಳ್ಳೆಯವರು ಗಟ್ಟಿಯಾಗೆ ಹೇಳಿ, ಅವರಿಗೆಲ್ಲ ಕೇಳೋದು ಯಾವಾಗ ಮನಸ್ಸೇ ಹೇಳ್ಕೊಂಡ್ಬಿಟ್ರೆ, ಗೊತ್ತಾಯ್ತಾ. ಸುಣಿಯಾನ್ ನಿತ್ಯಂ ಅಂತ ಹೇಳಿದ್ರಿಂದ ಇನ್ನೊಬ್ರು ಕೇಳೋರಿದ್ರೆ ಒಳ್ಳೆಯವರಿದ್ರೆ ಗಟ್ಟಿಯಾಗಿ ಹೇಳಿ. ಇನ್ನೊಬ್ರು ಇದ್ದಾರೆ ಅವ್ರು ಕೇಳಬೇಕಾದವರಲ್ಲ, ಅವ್ರ ಮೇಲೆ ಹೇಳ್ಕೊಳ್ಳಿ, ಅರ್ಥ ಆಯ್ತಾ. ಇನ್ನೊಬ್ರು ಯಾರೋ ಮನೆಗೆ ಎಷ್ಟು ಕೂತ್ಬಿಟ್ಟಿದ್ದಾರೆ ಮನೆಯೊಳಗೆ, ಅವ್ರು ಕೇಳಬೇಕಾದ ಕಾರಣ ಇಲ್ಲ ಅದನ್ನ, ಅವಾಗೇನು ಗಟ್ಟಿಯಾಗಿ ಹೇಳ್ಬಾರ್ದು ನೀವು, ಮೆಲ್ಲಗೆ ಹೇಳಿ, ಗೊತ್ತಾಯ್ತಾ. ಡೀಪ್ ಕಾನ್ಸಂಟ್ರೇಷನ್ ಬೇಕಲ್ಲ, ಅವ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಡೀಪ್ ಕಾನ್ಸಂಟ್ರೇಷನ್ ಬೇಕು ಅಂತಿದ್ರೆ ಅರ್ಥನ ಮನಸ್ಸು ಒಟ್ಟಿಗೆ ಸಿಂಕ್ರೈಸ್ ಆಗಬೇಕಾದ್ರೆ ಗಟ್ಟಿಯಾಗಿ ಹೇಳಿದ್ರೆ ಆಗೋ ಸಂಭವ ಇರೋದಿಲ್ಲ. ಮನಸ್ಸಲ್ಲೇ ಧ್ಯಾನ ಮಾಡಿ ನಂಬರ್ ಒನ್ ಆಗುತ್ತೆ. ಸೊ 3 ಸ್ಟೆಪ್ಲ್ಲೂ ಹೇಳ್ಬೋದು ನೀವೀಗ. ಸೊ ಪರಿಸರ ಇಂಪಾರ್ಟೆಂಟು, ಯಾರು ಕೇಳ್ತಾರೆ ಇಂಪಾರ್ಟೆಂಟ್. ಮನೇಲಿ ಮಕ್ಕಳು ಹೆಂಡತಿ ಎಲ್ಲ ಕೇಳೋ ಪ್ರಸಂಗ ಬಂದು ಗಟ್ಟಿಯಾಗಿ ಹೇಳ್ಬಿಟ್ರೆ ಎಷ್ಟು ಉಪಯೋಗ ಆಗುತ್ತೆ ಅವರಿಗೆಲ್ಲ, ಗೊತ್ತಾಯ್ತಾ. ಎಷ್ಟೋ ಮಕ್ಕಳು ಇಷ್ಟ ಬಾಯಿನೇ ಕಲ್ತು ಬಿಡ್ತಾರೆ, ಹಾಗೇನು ಹೇಳ್ತಾ ಹೇಳ್ತಾನೆ ಬಾಯಿ ಬಂದ್ಬಿಟ್ಟಿರುತ್ತೆ. ಆಗಲಿ ಆ ಅಡ್ವಾಂಟೇಜ್ ಮಿಸ್ ಮಾಡಿಬಿಡ್ತೇವೆ, ಹಾಗೆಲ್ಲ ಮಾಡಬಾರ್ದು. ಇದೆಲ್ಲ ಶಾಸ್ತ್ರದಲ್ಲಿ ಇದೆಲ್ಲ ಕೂಡ ಹೇಳ್ತಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಅದರಲ್ಲೇ ಕೊಡ್ತಾರೆ ಅವರು. ಮನೇಲಿ ಯೋಗ್ಯರಿದ್ದಾಗ ವೇದ ಮಂತ್ರದಿಂದ ಹಿಡಿದು ಎಲ್ಲ ಮಂತ್ರಗಳನ್ನು ಗಟ್ಟಿಯಾಗಿ ಹೇಳಿ, ಗೊತ್ತಾಯ್ತಾ. ಈ ಕೇಳಬಾರದ ಜನ ಇದ್ದಾಗ ಮಾತ್ರ ಗಟ್ಟಿಯಾಗಿ ಹೇಳಲೇಬೇಡಿ, ಆದಷ್ಟು ಗುಟ್ಟಾಗಿ ಇಟ್ಟುಕೊಳ್ಳಿ ಹೇಳ್ತಾರೆ. ಆ ರೀತಿ ಮಾಡಿದ್ರೆ ಹೌದು, ಸಂಧ್ಯಾ ವಂದನೆ ಮಾಡಿದ್ಮೇಲೆ ಮಾಡಬೇಕು. ನೀವು ಅರ್ಜೆಂಟ್ ಅಂತ ಹೇಳಿ ಫಸ್ಟ್ ಗೇರ್ಗೆ ಹಾಕ್ಬಿಡ್ತೀರಾ, ಟೈಮ್ ಆಗುತ್ತೆ ಅಂತ ಹೇಳಿ ಫೋರ್ತ್ ಗೇರ್ಗೆ ಹೋಗ್ಬೇಕಾಗತ್ತೆ ಸ್ಟಾಲ್ ಟೈಮ್ಗೆ. ಪ್ರೊಸೀಜರ್ ಫಾಲೋ ಮಾಡಬೇಕು, ಹಾಗೆಲ್ಲ ಹೇಳಕ್ ಬರ. ಸಂಧ್ಯಾ ವಂದನೆ ಮಾಡಬೇಕು, ಬರೀ ಗಾಯತ್ರಿ ಅಂತ ಹೇಳಕ್ ಆಗೋದಿಲ್ಲ. ಸಂಧ್ಯಾ ವಂದನೆ ಕೊಡ್ಬಾರ್ದು, ಅದಕ್ಕೆ ಒಂದು ಅರಿಕೆ ಕೊಟ್ಟಿರ್ಬೇಕು, ಆಮೇಲೆ ಉಪಸ್ಥಾನ ಮಾಡಬೇಕು. ಅದು ಹಂಗ ಅದು ಆ ಯೂನಿಟ್ ಅನ್ನು ಡಿಸ್ಪ್ಲೇಸ್ ಮಾಡಕ್ ಬರಲ್ಲ, ಅದು ಹಾಗೆ ಹಾಗೆ ಹೇಳ್ಬೇಕು. ಸಂಧ್ಯಾ ಬೇಕಾದ್ರೆ ಈ ರೀತಿ ಮಾಡ್ಬೋದು, ಸಂಧ್ಯಾ ಒಂದು 1000 ಜಪ ಮಾಡ್ಬೇಕಲ್ಲ, 100 ಮಾಡಿ, ಮತ್ತೆ ಆ ರೀತಿ ಹೇಳ್ಬೋದೇ ಹೊರತು ಲೋಪ ಮಾಡಕ್ ಬರಲ್ಲ. ಕಂಡೆನ್ಸ್ ಮಾಡಬಹುದು ಅಷ್ಟರ ಮಟ್ಟಿಗೆ, ಬಟ್ ಲೋಪ ಮಾಡಿದ್ರೆ ವರ್ಕ್ ಮಾಡಲ್ಲ. ಅದು ಇಂಪಾರ್ಟೆಂಟ್. ಆಗ ಮಾಡಿ ನೋಡಿದ್ರೆ ಲೇಯರ್ ಎಫೆಕ್ಟ್ ಗೊತ್ತಾಗದ ಆಗಲಿ ಎಲ್ಲರೂ ಗೊತ್ತಾಗದೆ.
ನಮಸ್ಕಾರ ಆಚಾರ್ಯರಿಗೆ,
ಹೇಳಿ.
ಇವತ್ತಿನ ಸಬ್ಜೆಕ್ಟ್ಗೆ ಇಲ್ಲದೆ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ, ಪರ್ಮಿಷನ್ ಕೊಟ್ರೆ.
ಹೇಳಿ ಹೇಳಿ.
ಈಗ ದೇಹ ಅನಿತ್ಯ, ಜೀವ ನಿತ್ಯ, ದೇಹಕ್ಕಾಗೋ ಸುಖ ದುಃಖ ಇಲ್ಲ ಜೀವಕ್ಕಾಗುತ್ತಾ, ಆದರೆ ಅದು ಹೆಂಗೆ ಅದು ಅನುಭವಿಸುತ್ತೆ?
ಉದಾಹರಣೆ ನೋಡಿ, ಬಹಳ ಸುಲಭ. ಇವತ್ತು ಉದಾಹರಣೆಗೆ ನಿಮಗೆ ಮೇಲೆ ಚರ್ಮಕ್ಕೆ ಇಲ್ಲಿ ಸುಡುತ್ತೆ, ಗೊತ್ತಾಯ್ತಾ? ಇನ್ನೂ ಯೋಚನೆ ಮಾಡಿ, ಮುಟ್ಟೆ ಇಲ್ಲ ಬೆಂಕಿ ನೀವು, ಮುಟ್ಟೆ ಇಲ್ಲ, ರೇಡಿಯೇಟ್ ಆಗುತ್ತೆ. ನಿಮ್ಮ ನೋವಾಯ್ತಾ ಇಲ್ಲ ಈಗ? ದೇಹದ ರೇಡಿಯೇಷನ್ನಿಂದನೇ ನೋವಾಯ್ತು. ಇನ್ನು ಕೆಲಸ ಸುಟ್ಟು ಯಾಕೆ ಟಚ್ ಮಾಡಿದ್ರೆ ನೋವಾಯ್ತು. ದೇಹಕ್ಕೆ ದೂರದಿಂದ ರೇಡಿಯೇಷನ್ ಬಂದರೂ ನೋವಾಯ್ತು, ಮುಟ್ಟಿದ್ರು ನೋವಾಯ್ತು. ಇನ್ನು ಡೀಪ್ ಕಟ್ ಆಗಿ ಇನ್ನೂ ಜಾಸ್ತಿ ನೋವಾಯ್ತು, ಗೊತ್ತಾನೆ? ಅದಕ್ಕೇನಂತಾರೆ, ಅಭಿಮಾನ ಅಂತ ಕರೀತಾರೆ. ಇನ್ನೂ ಎಲ್ಲ ಹೋಗ್ತಿರ, ಒಳ್ಳೆ ಸೂಟ್ ಹಾಕೊಂಡು ಹೋಗ್ತಿರ್ತಾನೆ, ಯಾರೋ ಕೊಳಕ್ ಹಾಕ್ಬಿಡ್ತಾರೆ ಮೈ ಮೇಲೆ. ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ನಿಮ್ಗೆ ಹಾಕಿಲ್ಲ, ಬಟ್ಟೆ ಬಿದ್ದಿರೋದು ನಿಮ್ಗೆ ಆಯ್ತಾ ಇಲ್ಲ, ನೋವಾಯ್ತಾ ಇಲ್ಲ ಈಗ? ಯಾಕಾಯ್ತದ? ಅಭಿಮಾನ, ನನ್ನ ಬಟ್ಟೆ ಅಂತ ಅಭಿಮಾನ ಇದೆ. ಸೊ ಅಭಿಮಾನ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ಏನಾಗುತ್ತೆ, ಎಫೆಕ್ಟ್ ಇದ್ದೇ ಇರುತ್ತೆ. ಅಭಿಮಾನ ಇಲ್ಲದೆ ಹೋದಾಗ ನೋ ಎಫೆಕ್ಟ್ ಅಟ್ ಆಲ್. ಭರತನಿಗೆ ಜಡ್ರಾದ್ರೆ ಬೈತ ಹೊಡಿತೀನಿ ಅಂದ್ರೆ ಏನಾರು ಮಾಡಿ ನನಗೆ ಏನು ಗಂಟೆ ಹೋಗುತ್ತೆ ಅಂತ ಹೇಳಿ. ಅಭಿಮಾನವೇ ಇಲ್ಲ. ಅಭಿಮಾನ ಅಂಬೋದು ಮೇನ್ ಕಾಸ್ ಎಲ್ಲದಕ್ಕೂ ಕೂಡ. ನಮ್ಮ ಬಟ್ಟೆ ಅಂತ ಅಭಿಮಾನ ಬಂದಿದೆ, ಹೌದಲ್ಲ? ಅಭಿಮಾನ ಬರುತ್ತೆ, ಅವನು ಕೊಳಕ್ ಬಟ್ಟೆ ಇರುತ್ತೆ, ಬಿಸಾಕ್ತಾರೆ, ತಾನೇ ಬಿಸಾಕ್ಬಿಡ್ತಾರೆ ಅಭಿಮಾನ ಇಲ್ಲಾಗ. ಹೊಸ ಬಟ್ಟೆ ಒಳ್ಳೆ ರೆಡಿಯಾಗಿ ಪಾಪ ಎಲ್ಲೋ ಕನ್ಯಾ ನೋಡಕ್ ಬೇರೆ ಹೋಗ್ತಿರ್ತಾನೆ, ಈ ರೀತಿಯಾಗಿ ಎಷ್ಟು ಸಂಕಟ ಆಗ್ಬಿಡ ಲೆಕ್ಕಿ ಅವನಿಗೆ. ಬಹಳ ಅತಿ ದೇಹ ಅಲ್ಲ ಅದು, ಆಕ್ಚುಲಿ ದೇಹ ಅಲ್ಲದು, ದೇಹದ ಮೇಲಿದೆ ಈ ಒಂದನ್ನು ಅವನಿಗೆ ಆಗುತ್ತಾ, ಅರ್ಥ ಆಯ್ತಾ? ಅದೇ ರೀತಿನೇ ಜೀವ ಅಲ್ಲದೆ ಹೋದ್ರು ಕೂಡ ದೇಹ ಮೇಲಿದ್ರು ಕೂಡ ದೇಹಕ್ಕಾಗೋದು ಏನಾಗುತ್ತೆ, ಅವನಿಗೆ ಅನುಭವ ಬರುತ್ತೆ. ದಟ್ ಈಸ್ ಅ ಬಿಕಾಸ್ ಆಫ್ ಅಭಿಮಾನ. ಅದನ್ನೇ ಭಗವದ್ಗೀತೆ ಪೂರ್ತಿ ಒತ್ತಿ ಹೇಳಿದ್ದು. ಅದನ್ನೇ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಮ ಸ್ಥಿತಿಷ್ಠಸ್ವ ಭಾರತ. ಅಭಿಮಾನ ಡೀಲಿಂಕ್ ಮಾಡ್ಕೊಂಡಾಗ ಏನೂ ಆಗಲ್ಲ. ಅಭಿಮಾನ ಕನೆಕ್ಟ್ ಆದಾಗ ಅವೆಲ್ಲ ಹಾಗೆ ಆಗುತ್ತೆ. ಸೊ ದೇಹ ಬೇರೆ ಇರಬಹುದು, ಜೀವ ಬೇರೆ ಇರಬಹುದು, ಜೀವ ನಿತ್ಯ ಇರಬಹುದು, ದೇಹ ಅನಿತ್ಯ ಇರಬಹುದು. ಬಟ್ಟೆ ಅನಿತ್ಯನೇ, ನಮ್ಗೆ ನೋವಾಗುತ್ತಾ ಇಲ್ವಾ? ಬಟ್ಟೆ ಅನಿತ್ಯವಾಗಿದ್ರು ಕೂಡ ಹಾಗೆ ನೋವಾಗುತ್ತೋ, ಅನಿತ್ಯವಾದ ದೇಹದ ಕಾಲ ನೋವು ಹಾಗೆ ಆಗುತ್ತೆ ನಮಗೆ. ಅದೇನು ಇದಲ್ಲ. ನೆಕ್ಸ್ಟ್
ಈ ಶ್ರೀರಾಮ ರಕ್ಷಾ ಸ್ತೋತ್ರ, ಶ್ರೀರಾಮ ರಕ್ಷಾ ಸ್ತೋತ್ರ ಅದು ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಏನೋ
ಸಮಾನನಾಮಕ್ಕೆ
ಅದು ಈಕ್ವಲೆಂಟ್ ಅಂತ ಒಂದು
ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕೆಲವು ಶ್ಲೋಕಗಳ ಬಗ್ಗೆ ಒಂದು ಮಾತು ಬರುತ್ತೆ, ಇದನ್ನ ಹೇಳಿದರೆ ಅಷ್ಟು ಪುಣ್ಯ ಬರುತ್ತೆ, ಇಷ್ಟು ಪುಣ್ಯ ಬರುತ್ತೆ, ಈಕ್ವಲೆಂಟ್ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ಆಕತ್ತಾ ಅಂತ ಕೇಳ್ತಾರೆ. ರಾಮ ರಕ್ಷಾ ಸ್ತೋತ್ರ ಅಂತ ಒಂದಿದೆ, ಅದನ್ನ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಈಕ್ವಲೆಂಟ್ ಆಗುತ್ತಾ ಅಂತ ಕೇಳ್ತಾರೆ. ಈಕ್ವಲೆಂಟ್ ಅನ್ನೋ ಪದದಲ್ಲೇ ಅದು ನಾಟ್ ಈಕ್ವಲೆಂಟ್ ಅಂತ ಅರ್ಥ ಇದೆ ಅದಕ್ಕೆ. ಅರ್ಥ ಆಯ್ತಾ? ಇದು ಈಕ್ವಲ್ ಅಂತ ಕರೆದಾಗಲೇ ಅದು ಈಕ್ವಲ್ ಅಲ್ಲ ಅಂತಾನೆ ಅರ್ಥ ಅದಕ್ಕೆ. ಬಟ್ ಯಾರು ಹೇಳೋದಕ್ಕಾಗೋದಿಲ್ವಲ್ಲ, ಇದನ್ನ ಹೇಳಿದರೆ ಕೆ ಕ್ಯಾನ್ ವಿ ಮೇಕ್ ಸಮಥಿಂಗ್ ಔಟ್ ಆಫ್ ಇಟ್ ಅಂತ. ಟೋಟಲಿ ಫೇಲ್ ಆಗೋದಿಲ್ಲ ಈ 100% ಈಕ್ವಲೆಂಟ್ ಅದಕ್ಕೆ, ಅದೇ ಇನ್ಯಾವುದು ಅಲ್ಲ. ಯಾವುದೋ ಕಾರಣಕ್ಕೆ ಅದಾಗದೆ ಹೋದ್ರೆ ಇದನ್ನ ಹೇಳಿ ಪರವಾಗಿಲ್ಲ ಅಂತ ಹೇಳಿ ಅಷ್ಟೇ.
ನಮಸ್ಕಾರ. ಇದು ಪೂರ್ವ ಪೀಠಿಕೆ ಮತ್ತು ಫಲಶ್ರುತಿಯಲ್ಲಿ ಸಾಕಷ್ಟು ಶ್ಲೋಕಗಳು ಆಡ್ ಮಾಡಿದ್ದಾರೆ.
ಯಾವ್ದ್ರಲ್ಲಿ?
ಇದು ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ.
ಎಲ್ಲಿ ಆಡ್ ಮಾಡಿದ್ದಾರೆ?
ಸ್ಟಾರ್ಟಿಂಗ್ ಕೆಲವೊಂದು ಬುಕ್ ದಲ್ಲಿ ಇರ್ತಾವೆ.
ಹೌದು, ನೀವು ಕೇಳ ಕರೆಕ್ಟ್. ಇಂಥ ಪುಸ್ತಕಗಳು ಬೇಕಾಗ್ತಿರುತ್ತಲ್ಲ, ಇದ್ರ ಮೊದಲು ದೊಡ್ಡ ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ. ಒಂದು ಒಂದೊಂದು ಶ್ಲೋಕ ಕೊನೆಗೆ ಶ್ಲೋಕ ಅವೆಲ್ಲ ಬೇಕೆ, ನಾಟ್ ನೆಸೆಸರಿ. ಆಕ್ಚುಲಿ ಸ್ತೋತ್ರ ಹೇಳಬೇಕಾದ್ರೆ ಪಾರ್ಟ್ ಆಫ್ ದಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂದ್ರೆ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಏನ್ ಬರುತ್ತಲ್ಲ, ದಟ್ ಇಸ್ ದಿ ಆಕ್ಚುಯಲ್ ಪಾರ್ಟ್. ಉಳಿದೆಲ್ಲ ಎಕ್ಸ್ಟ್ರಾ ಅಡಿಷನ್ಸ್ ಅವೆಲ್ಲ ನಾಟ್ ನೆಸೆಸರಿ. ಅವೆಲ್ಲ ಬೇಕಿಲ್ಲ. ಯಶಸ್ ಸ್ಮರಣ ಮಾತ್ರ ಇವಂತನ ಶ್ರುತ್ವಾ ಧರ್ಮಾನ ಶೇಷೇಣ ಪಾವನ, ಅಲ್ಲಿಂದ ಶುರುವಾಗುತ್ತೆ. ಆಕ್ಚುಯಲ್ ವಿಶ್ವೇಶ್ವರ ಭಜಂ ದೇವಂ ಎಂಡ್ ಆಗುತ್ತೆ ಅಷ್ಟೇ. ಮುಂದೆ ಹಿಂದೆ ಸೇರಿಸಿರೋದೆಲ್ಲ ಅಡಿಷನ್ಸ್, ಅವು ನಾಟ್ ನೆಸೆಸರಿ. ಗೊತ್ತಾಯ್ತಾ? ಬೇಕಿಲ್ಲ. ಅವೆಲ್ಲ
ಫಲಶ್ರುತಿಯಲ್ಲೂ ಆಡ್
ಮಾಡಿ ಆಡ್ ಮಾಡಿದ್ರೆ ಅಷ್ಟೇ. ಉಳಿದೆಲ್ಲ ಬಿಟ್ಬಿಡ್ಬೋದು. ಆಕ್ಚುಯಲ್ ಬಾಡಿ ಆಫ್ ದಿ ವಿಷ್ಣು ಸಹಸ್ರನಾಮ ಇದೆಯಲ್ಲ, ಅದು ಮಹಾಭಾರತದಲ್ಲಿ ಏನಿದೆ ಅಷ್ಟು ಮಾತ್ರ ನಮಗೆ ಬೇಕಾಗ್ತದೆ, ಉಳಿದು ಬೇಕಿಲ್ಲ.
ಆಚಾರ್ಯ, ನಂದೊಂದು ಸಣ್ಣ ಡೌಟು. ಈಗ ನೀವು ವಿಷ್ಣು ಸಹಸ್ರನಾಮದ ಪೂರ್ಣ ಫಲ, ವಿಷ್ಣು ಸಹಸ್ರನಾಮದ ಪೂರ್ಣ ಫಲಕ್ಕೆ ಸಂಧ್ಯಾವಂದನೆ, ವಿಷ್ಣು ಸಹಸ್ರನಾಮದ ಪೂರ್ಣ ಫಲ ತಗೊಳ್ಳೋದಕ್ಕೆ ನೀವು ಕೆಲವೊಂದು ಪ್ರೊಸೀಜರ್ ಫಾಲೋ ಮಾಡೋದಕ್ಕೆ ಹೇಳಿದ್ರಿ. ಫಸ್ಟ್ ಸಂಧ್ಯಾ ವಂದನೆ,
ರೈಟ್?
ಆ ಸಂಧ್ಯಾ ವಂದನೆ ಆದ್ಮೇಲೆ ನಾರಾಯಣ ಮಂತ್ರ, ನಾರಾಯಣ ಮಂತ್ರ ಆದ್ಮೇಲೆ
ವಿಷ್ಣು ಸಹಸ್ರನಾಮ.
ಇದು ಸರಿಯಾದ ಪ್ರೊಸೀಜರ್.